हयग्रीवम् चिदानन्द विग्रहम् सदनुग्रहम् दशग्रीवच्छिदम् शापान्मणिग्रीव विमोचनम् स्वनाम ग्रहणादेव निरस्तग्रह विग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारण्यस्य उक्तुङ्गवाक्तरङ्गाय मध्वतुप्राप्तये नमः गुरुमखिल गुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्वारिजासक्तमानसान् विश्वप्रियगुरुन् वन्दे मन्दोऽहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसङ्गौ चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे श्रीगुरुभ्यो नमः हरिः ओम् ನಿನ್ನ ನೋಡಿದಂತೆ ಹೇಗೆ ಶ್ರೀಹರಿಯ ಆಯುಧ ಆಭರಣ ಎಲ್ಲವೂ ಸ್ವಯಂ ತಾನೇ ಆಗಿದ್ದು ಅಲ್ಲಲ್ಲಿ ಲಕ್ಷ್ಮೀದೇವಿ ಆಯಾ ಆಕಾರದಲ್ಲಿ ನಿಂತು ಸೇವೆ ಮಾಡುತ್ತಾಳು ಹಾಗೆ ಅಲ್ಲಲ್ಲಿ ಆಯಾ ಆಯುಧಗಳ ಅಭಿಮಾನಿಗಳು ವಸ್ತ್ರಾಭಿಮಾನಿಗಳು ಎಲ್ಲರೂ ಕೂಡ ಭಗವಂತನ ಲಕ್ಷ್ಮೀದೇವಿಯ ಅಪ್ಪಣೆ ಪಡ್ಕೊಂಡು ಬರುತ್ತಾರೋ ಅಲ್ಲಿ ಎದ್ದಪ್ಪಿ ಹೇಳುತ್ತಾರೆ ನೋಡಿ ದೇವರ ಆಭರಣ ಅಂಬರ ಎಲ್ಲವೂ ಆಲಯಗಳಾಗಿ ಲಕ್ಷ್ಮೀದೇವಿ ಇದ್ದಾಳೆ ಮತ್ತೆ ಕೌಸ್ತುಭಮಣಿ ದೇವರ ಕಂಠದಲ್ಲಿ ಯಾರು ಬ್ರಹ್ಮದೇವರು ಅಂತ ಹೇಳ್ತಾರೆ ಮತ್ತೆ ಆಭರಣ ಲಕ್ಷ್ಮೀದೇವಿಯ ಬ್ರಹ್ಮದೇವರ ಅಂತ ಮತ್ತು ಪ್ರಶ್ನೆ ಬಂದರೆ ನಿಜವಾದ ಕೌಸ್ತುಭಮಣಿ ಭಗವದ್ ರೂಪವೇ ಆ ಕೌಸ್ತುಭಮಣಿಯ ಆಧಾರವಾಗಿಟ್ಟುಕೊಂಡು ಬಂದ ರೂಪ ಲಕ್ಷ್ಮೀದೇವಿದು ಆ ಲಕ್ಷ್ಮೀನಾರಾಯಣರಿಬ್ಬರ ಕೌಸ್ತುಭಮಣಿಯ ಆಕಾರದಲ್ಲಿ ಇರುವಂತವರನ್ನ ಆಧಾರ ಮಾಡಿಕೊಂಡು ಬ್ರಹ್ಮದೇವರು ಬಂದು ದೇವರ ಹತ್ರ ಕೂತು ಅಲ್ಲಿ ಭಗವಂತನಿಂದ ಲಕ್ಷ್ಮೀದೇವಿಗೆ ಉಪದೇಶ ಅವರಿಬ್ಬರಿಂದ ಬ್ರಹ್ಮದೇವರಿಗೆ ಉಪದೇಶ ಹಾಗೆ ಭಗವಂತನ ವಿವಿಧ ಆಭರಣಗಳಲ್ಲಿ ಆಯುಧಗಳಲ್ಲಿ ಬೇರೆ ಬೇರೆ ದೇವತೆಗಳು ಹಾಗೆ ಬಂದು ನಿಂತು ಹೇಗಿತ್ತು ಅದೇ ಕ್ರಮ ಎಲ್ಲರಲ್ಲೂ ಇರುತ್ತೆ ಹೇಗೆ ಅಂದರೆ ಅದು ಯಾಕೆ ದೇವರಿಗದು ನಿಯಮ ಅದು ದೇವರಿಗೆ ನಿಯಮ ಮಿಕ್ಕವರಿಗೆಲ್ಲ ನಿಯಮ ಹೇಗೆ ಬರುತ್ತೆ ಅಂದ್ರೆ ಹೀಗೆ ಎಲ್ಲರೂ ಕೂಡ ಅವರ ಜೀವನ ಪರಿಮಾಣ ಎಷ್ಟು ಪರಮಾಣು ಅಂತ ಪರಮಾಣುವಾಗಿರತಕ್ಕಂತಹ ಜೀವ ಎಲ್ಲಿರುತ್ತಾರೆ ದೇಹದಲ್ಲಿ ಹೃದಯದಲ್ಲಿ ಎಲ್ಲೋ ಕಮಲದಲ್ಲಿ ಎಲ್ಲರೂ ಅಷ್ಟೇ ತಾನೆ ಬ್ರಹ್ಮದೇವರು ಮೊದಲುಕೊಂಡು ಎಲ್ಲರೂ ಅಷ್ಟೇ ಇದ್ದಾರೆ ಹಾಗಾದರೆ ಅವರವರ ಶರೀರವನ್ನು ಧಾರಣೆ ಮಾಡಿ ಅವರ ಆಕಾರದಲ್ಲಿ ನಿಂತಿರುವ ಸ್ವಾಮಿಯಲ್ವಾ ಹಾಗಾದರೆ ಆಯಾ ದೇವತೆಗಳ ಆಕಾರದಲ್ಲಿ ಅವರ ಶರೀರದ ಸುತ್ತು ಆಯಾ ಆಕಾರದಲ್ಲಿ ನಿಂತ ದೇವ ಅಲ್ಲಲ್ಲಿ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ ಅಂದರೆ ಆ ಜೀವರು ಹಿಡ್ಕೊಂಡಿದ್ದಾರೋ ದೇವರು ಹಿಡಿದಿದ್ದು ದೇವರೇ ಜೀವರ ಮೂಲಕ ತಾನೇ ಹಿಡಿದು ನಿಂತಿದ್ದಾನೆ ಹಾಗಾದರೆ ಅಲ್ಲೂ ಕೂಡ ಆಭರಣ ಆಯುಧ ಯಾರು ಭಗವಂತನೇ ತನ್ನ ರೂಪಗಳಿಂದ ತಾನು ನಿಂತಿರಬೇಕು ತಾನೆ ಇರಲೇಬೇಕಾ ಮತ್ತೆ ಆ ಆಭರಣಗಳ ಸುತ್ತು ಎಲ್ಲರೂ ಬರಲೇಬೇಕಾ ಹಾಗಾದರೆ ಅಲ್ಲಿ ಸ್ಪಷ್ಟ ಪ್ರಕಟ ಎಲ್ಲಿ ಅಂದ್ರೆ ಯಾರ್ಯಾವ ದೇವತೆಗಳಿರ್ತಾರೆ ಅವರು ತಮ್ಮ ಆಯುಧ ಆಭರಣಗಳಾಗಿ ತಾವೇ ನಿಂತಿರ್ತಾರೆ ಹಾಗೆ ಅವರ ಅನುಗ್ರಹದಿಂದ ಅವರ ಪತ್ನಿಯರು ಅವರಕ್ಕಿಂತ ಕೆಳಗಿನ ದೇವತೆಗಳು ಅವರವರ ಆಯುಧ ಆಭರಣಗಳಾಗಿ ಬಂದು ನಿಂತು ಸೇವಾ ಮಾಡುತ್ತಾರೆ ವಾದಿರಾಜರು ಹೇಳುತ್ತಾರೆ ನನ್ನ ವಿಶೇಷವಾಗಿ ಮೊಮ್ಮ ಹೇಳುತ್ತಾರೆ ನನ್ನ ಆಭರಣಗಳಲ್ಲಿ ಭಾರತೀಯ ದೇವಿಯರು ಬಂದಿದ್ದು ಭಾವಿ ಭಾರತೀಯ ದೇವಿಯರು ಬಂದಿದ್ದು ವಿಶೇಷವಾಗಿ ಶಿವಾಯುತಂ ಅಂತ ಹೇಳ್ತಾರೆ. ಒಳ್ಳೆ ನನ್ನ ಮುಂದೆ ವಾಯುತ್ವ ವಾಯುಪದಕ್ಕೆ ಬರ್ತೇನೆ ಎಂಬುದನ್ನ ಆಭರಣ ಹೇಳ್ತಾ ಇದೆ ನೋಡಿ. ಕೇಳಿ ಸ್ವಲ್ಪ, ನಮಗಿಲ್ಲಿ ಬರುತ್ತೆ ಕೇಳಲಿಕ್ಕೆ, ಕೇಳಿದವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಮಗೇನು ಇದರಿಂದ ಉಪಯೋಗ ಅಂದರೆ, ಆಯಾ ಭಗವತ್ ರೂಪಗಳು ಅಂದರೆ ಆಯಾ ದೇವತೆಗಳ ಸುತ್ತು ಭಗವಂತನೇ ಅನೇಕ ರೂಪದಿಂದ ನಿಂತು ಅವರವರ ಕಳೆಮೆಯಾಗಿರ್ತಕ್ಕಂಥ ಎಲ್ಲರನ್ನೂ ಅಲ್ಲಿ ನಿಲ್ಲಿಸಿ ತಾನು ನಿಂತು ಅವರಿಗಿಂತ ಹೆಚ್ಚಾದವರನ್ನು ಇಟ್ಟುಕೊಂಡಿರ್ತಾನೆ, ಅವರಲ್ಲಿ ನಿಂತಿರ್ತಾನೆ, ಅವರಿಗಿಂತ ಕಡಿಮೆ ಆದವರನ್ನ ಅವರು ಸೇವೆಗಾಗಿ ನಿಲ್ಲಿಸಿರ್ತಾನೆ. ಒಟ್ಟಾರೆ ಎಲ್ಲರನ್ನ ಧಾರಣೆ ಮಾಡಿ ಎಲ್ಲ ಕಡೆ ನಿಂತವ ಅವನೇ ಸರ್ವತ್ರ ಇದ್ದಾನೆ ವಿರಾಟ್ ರೂಪಿ ಎಂಬುದನ್ನು ಚಿಂತನೆ ಕೊಡತಾ ಇದ್ದಾನೆ. ಹಾಗೆ ವಾಜರಾಜರ ಆ ಶರೀರದ ಸುತ್ತು ವಾಜರಾಜರ ಸುತ್ತು ಇರತಕ್ಕಂತಹ ವಾಜರಾಜ ನಾಮಕ ಭಗವದ್ ರೂಪ ಧಾರಣೆ ಮಾಡಿದ ಆಭರಣಗಳನ್ನು ಹೇಳ್ತಾ ಇದ್ದಾರೆ. ವಾಜರಾಜರು ಅಂದ್ರೆ ಆ ಶರೀರದ ಮಧ್ಯದಲ್ಲಿರುವಂತಹ ಒಬ್ಬರು, ಆದರೆ ಆ ಶರೀರದ ಆಕಾರದಲ್ಲಿ ಭಗವಂತ. ಹಾಗೆ ಆತನ ಕೈಯಲ್ಲಿ ದಂಡ ಕಮಂಡಲ ಎಲ್ಲ ಇದೆ, ಕೌಪೀನ, ಅವೆಲ್ಲ ಯಾವ್ದಾಗಿರಬೇಕು, ಭಗವದಾತ್ಮಕವಾಗಿರತಕ್ಕ ರೂಪಗಳಾಗಿರಲೇಬೇಕು. ಅಲ್ಲಿ ಲಕ್ಷ್ಮೀದೇವಿ ಬಂದೇ ಇರಬೇಕು. ಅಲ್ಲಿಯೂ ವಿಶೇಷವಾಗಿ ವಾದಿರಾಜರು ಅಲ್ಲಿ ನಿಂತಿರಬೇಕು. ತಮ್ಮ ಕೈಯಲ್ಲಿರುವ ಆಭರಣ ಏನಿದೆ, ಆಯುಧ ಇತ್ಯಾದಿಗಳೆಲ್ಲ ಅವೆಲ್ಲವೂ ಕೂಡ ಭಗವದ್ ರೂಪಗಳೇ ಅಲ್ಲಿ ನಿಂತಿರುವಾಗ ಸೇವೆಗಾಗಿ ಇವರು ನಿಂತಿರಬೇಕು, ಇವರ ಸೇವೆಗಾಗಿ ಮಿಕ್ಕವರು ನಿಂತಿರಬೇಕು. ಆ ರೀತಿಯಲ್ಲಿ ಅವರ ಶರೀರದಲ್ಲಿ ಇರತಕ್ಕಂಥ ನಾನಾ ಆಭರಣಗಳು ಒಟ್ಟಾರೆ ಜಪ ಮಾಡ್ತಾ ಇರೋದೇನು ಸ್ವಲ್ಪ ಹಿಂದಕ್ಕೆ ಹೋದರೆ ಮೂರನೇ ಅಧ್ಯಾಯದಲ್ಲಿ ಹೇಳಿದ್ದು, ವಾದಿರಾಜರ ಮಂತ್ರ ಜಪ ಮಾಡುವಾಗ ವಾದಿರಾಜರ ಚಿತ್ರಣೆ, ಅಲ್ಲಿ ವಾದಿರಾಜರ ರೂಪದ ಚಿತ್ರಣೆ ಬರಲಿ, ಅವರು ಧಾರಣೆ ಮಾಡಿರತಕ್ಕಂಥ ಏನೇನು ವಿಶೇಷವಾದ ಭಗವಂತನಿಂದ ಅನುಗ್ರಹೀತವಾಗಿರತಕ್ಕಂಥ ದಂಡ ಕಮಂಡಲ ಕೌಪೀನ ಆದ ಮೇಲೆ ಆಭರಣಗಳು ಧಾರಣೆ ಮಾಡಿದ್ದಾರೆ. ಆಭರಣಗಳು ಕೆಲವು ಧಾರಣೆ ಮಾಡಿದ್ದಾರೆ ಅಲ್ಲ, ಯತಿಗಳಿಗೆ ಆಭರಣಗಳು ಯಾಕೆ ಅಂತ ಹೇಳಿದರೆ ಅದು ಭಗವಂತ ಕೊಟ್ಟಾಗ ಆಭರಣಗಳ ಲೆಕ್ಕ ಬೇರೆ ಆಗುತ್ತೆ, ನಾವಾಗಿ ಧಾರಣೆ ಮಾಡುವ ಆಭರಣಗಳ ಲೆಕ್ಕ ಬೇರೆ ಆಗುತ್ತೆ. ಅದರಿಂದ ಅವರ ಮೈ ಮೇಲಿರುತ್ತ ಅವರು ಭಗವಂತನ ಪ್ರೀತ್ಯರ್ಥವಾಗಿ ಭಗವಂತನಿಂದ ಅನುಗ್ರಹಿತರಾಗಿ ಧಾರಣೆ ಮಾಡಿದ ಏನೇನು ವಸ್ತುಗಳಿವೆ ಅದರ ಚಿಂತನೆ, ಅವರ ರೂಪದ ಚಿಂತನೆ, ಜೊತೆಗೆ ಅವರ ಗುಣದ ಚಿಂತನೆ. ಅಲ್ಲಿ ಅವರ ಹೆಸರಿಂದ ಅವರಲ್ಲಿ ನಿಂತು ಏನೇನು ಗುಣಗಳು ಬೇಕೋ ಭಕ್ತರ ಅನುಗ್ರಹಕ್ಕಾಗಿ ಅದನ್ನು ಪ್ರಕಟ ಮಾಡಿರತಕ್ಕಂಥ ಭಗವಂತನ ಗುಣಚಿಂತನೆ, ಅದಕ್ಕೆ ತಕ್ಕಂತೆ ಗುಣಗಳು ಪ್ರಕಟ ಆದಂಥ ವಾದಿರಾಜರ ಚಿಂತನೆ ಹೌದಾನೆ. ಇಷ್ಟು ಜಪದ ಕಾಲಕ್ಕೆ ಬರಬೇಕು ಅಲ್ಲ, ನಮಗೆ ವಾದಿರಾಜರ ಮೇಲೆ ಜಪಕ್ಕೆ ಅಧಿಕಾರ ಇದೆಯಾ ಅಂತ ಮತ್ತೆ ಪ್ರಶ್ನೆ. ಅದಕ್ಕಿಷ್ಟೇ ಉತ್ತರ, ನಾಮ ಉಚ್ಚಾರ ಮಾಡುವ ಅಧಿಕಾರ ನಿಮಗೆಲ್ಲರಿಗೂ ಇದ್ದೇ ಇದೆ. ಗಂಡಸರಿಗೆ ವಿಶೇಷವಾಗಿ ಗುರುಗಳಿಂದ ಓಂಕಾರ ಸಹಿತವಾದ ಮಂತ್ರ ಉಚ್ಚಾರಣ ಕ್ರಮ ಅದು ಧಾರಣೆ ಮಾಡುವ ಯೋಗ್ಯತೆ ಅವರಿಗಿದೆ. ಹೆಂಗಸರಿಗೆ ವಾದಿರಾಜರ ನಾಮಸ್ಮರಣೆ, ಶ್ರೀ ವಾದಿರಾಜ ಗುರುಭ್ಯೋ ನಮಃ ಅಂತ ಹೇಳಲಿಕ್ಕೆ ಅಧಿಕಾರವಿದೆ. ಅವಾಗ ಅಂದ್ರೆ ಪ್ರಶ್ನೆ ಬರುತ್ತಲ್ಲ, ನಮಗ ಭಾಗ ತಪ್ಪಿ ಹೋಯಿತಲ್ಲ ಅಂತ ಹೆಣ್ಣು ಮಕ್ಕಳಿಗೆ, ನಮಗ ಮಂತ್ರಗಳಿಲ್ಲ, ವೇದ ಭಾಗ ಇಲ್ಲ, ಯಾವುದೂ ಇಲ್ಲ ಅಂದ್ರೆ ಪರ್ಪಸ್ ಏನು? ವಾದಿರಾದರು ಒಲಿಯೋದು ಮುಖ್ಯವ, ಒಲಿಯಲಿಕ್ಕೆ ಬೇಕಾದ ಸಾಧನಗಳು ಮುಖ್ಯವ ಅಂತ. ಇಲ್ಲೇನಾಯಿತು, ವಾದಿರಾಜರು ನನಗೆ ಒಲಿಯೋದು ಮುಖ್ಯ ಅಲ್ಲ, ನಾನೀ ಸಾಧನೆ ಮಾಡೋದು ಮುಖ್ಯ ಅಂದುಕೊಂಡ್ರೆ ದುಃಖಗಳೆಲ್ಲ. ಈ ಸಾಧನೆ ನಾ ಮಾಡಲಿಲ್ಲ, ಆ ಸಾಧನೆ ಅವರು. ದೇವರು ಇಷ್ಟೆಲ್ಲ ಕಷ್ಟಪಡೋದು ಬೇಡ, ಸುಲಭವಾಗಿ ಕೊಡ್ತೇನೆ ಅಂತ ನಿಮಗೆ ಹೇಳಿದ ಕಾಲಕ್ಕೆ ದೇವರು ಗುರುಗಳು ಒಲಿಯೋದು ಮುಖ್ಯವ, ನಾನು ಕಷ್ಟಪಟ್ಟು ಒಲಿಸಿಲ್ಲ ಅಂದ್ರೆ ದುಃಖ ಪಡೋದು ಮುಖ್ಯವ? ಹೌದಾನೆ. ವೇದ ಕಲಿಬೇಕಂದ್ರೆ ಬಾಯಿ ತಿರುಗಲ್ಲ, ಸ್ವರ ಎಲ್ಲ ಇರುತ್ತೆ, ಚೂರು ಹೆಚ್ಚು ಕಮ್ಮಿ ಹೇಳಿದ ರಿವರ್ಸ್ ಆಗುತ್ತೆ. ಇಷ್ಟು ಕಷ್ಟ ಕಂಡಸರೆ ಕೊಟ್ಟಿದ್ದಾರೆ ನಮ್ಮ ಭಾಗ್ಯದ, ನಿಮ್ಗೇನೂ ಇಲ್ಲ. ಹೌದಾನೆ. ಆದರೆ ನಿಜವಾಗಿ ನೋಡಬೇಕಾದರೆ ಶಾಸ್ತ್ರ ಭಗವಂತ ಕೃಪಾದೃಷ್ಟಿಯಿಂದ ನೋಡಿದ್ದು ಹೆಣ್ಣುಮಕ್ಕಳನ್ನೇ, ಗಂಡಸರನ್ನಲ್ಲ. ಮೊದಲಿಂದಲೂ ಅಷ್ಟೇ, ಅನಾದಿಯಿಂದ ಫೆಸಿಲಿಟಿ ಕೊಟ್ಟಿದ್ದೆಲ್ಲ ಹೆಣ್ಣು ಮಕ್ಕಳಿಗೇನೆ. ಶಾಸ್ತ್ರ ನಿಜವಾಗಿ ಹೇಳಿದರೆ ನೋಡಿ, ಹೆಣ್ಣು ಮಕ್ಕಳಿಗೆ ಶಾಸ್ತ್ರದಲ್ಲಿ ಎಲ್ಲಾದರೂ ಕೂಡ ಬೆಳೆ ಅಂದ್ರೆ ಹುಟ್ಟಿದ ಕಾಲಕ್ಕಿಂತ ಇನ್ನೇನು ಅವರು ಎಲ್ಲಾ ಕರ್ಮಗಳು ನಡೀತಾ ಇರುತ್ತಲ್ಲ ಅವರಿಗೆ ಕೂದಲು ತೆಗೀಬೇಕು ಅಂತ ನಿಮಗೆಲ್ಲಾದರೂ ನಿಯಮ ಇದೆಯಾ? ತೆಗಿಲೇಬೇಕು, ಇಲ್ಲದ್ರೆ ದೇವರು ಒಳಿಯಲ್ಲ ಅಂತ ಇದೆಯಾ? ಕೊನೆಗೆ ಎಲ್ಲಿ ಅಲ್ಲಿ ವಿಧಾನ ಮಾಡಿದ್ರು. ಒಂದು ವೇಳೆ ಮನೆಯವರು ಹೋಗಿದ್ರೆ ಅಂತ ಹೇಳಿದ್ರು. ಗಂಡು ಮಕ್ಕಳಿಗೆ ಹಾಗಲ್ಲ, ಉಪನಯನ ಆದಾಗಲಿಂದ ಕಂಪಲ್ಸರಿಯಾಗಿ ಎಲ್ಲಾ ತೆಗಿಬೇಕಾಗಿದ್ದೆ. ನಾವು ಚೂರು ಎಲ್ಲ ಏನು ಸ್ವಲ್ಪ ಅಮೆಂಡ್ಮೆಂಟ್ ಅಂತ ಮಾಡಿಕೊಂಡು ಕ್ರಾಪು ಪ್ಲಸ್ ಜುಟ್ಟು ಅಂತ ಇಟ್ಟುಕೊಂಡದ್ದಷ್ಟೇ ಹೊರತು ಈ ಅಮೆಂಡ್ಮೆಂಟ್ಸ್ ಇಲ್ಲ. ಪೂರ್ಣ ತೆಗಿಬೇಕಾಗಿದ್ದೆ, ಖಡ್ಗ ಎತ್ತಿದ್ದೆ ಗಂಡಸರ ಮೇಲೆ. ತ್ರಿಕಾಲದಲ್ಲಿ ಸ್ನಾನ, ತಲೆ ಸ್ನಾನ ನಮಗೆ, ಹೆಂಗಸರಿಗಿಲ್ಲ. ಕಂಠಸ್ನಾನವೇ ನೋಡಿ ನಿಮಗೆ, ನೀವು ಕಂಠಸ್ನಾನ ಮಾಡಿದ್ರು ಮಡಿಗೆ ಬರುತ್ತೆ, ನಾವು ಕಂಠಸ್ನಾನ ಮಾಡಿದ್ರು ಮಡಿಗೆ ಬರಲ್ಲ. ಮತ್ತೆ ಎಲ್ಲಾ ಫೆಸಿಲಿಟಿ ನಿಮಗೆ ಕೊಟ್ಟಿದ್ದಾರೆ. ಇಷ್ಟು ಮಾಡಿ ವೇದ ಇದು ಮಾಡಿ ಗುರುಕುಲಕ್ಕೆ ಹೋಗಿ ಅಲ್ಲೆಲ್ಲ ಕಷ್ಟಪಟ್ಟು ಗುರುಗಳ ಸೇವಾ ಮಾಡಿಕೊಂಡು ಅಲ್ಲೇ ಕಾಡಿಗೆ ಹೋಗಿ ಎಲ್ಲ ಹೂ ಅದು ತಂದು ಇದು ತಂದು ಇಷ್ಟು ಕಷ್ಟ ಇಲ್ಲ. ಮನೆಯಲ್ಲಿ ಇದ್ದುಕೊಂಡು ಚೂರು ಕೃಷ್ಣಾರಾಮ ಅಂದ್ರೆ ದೇವರು ಬರ್ತಾ ಇದ್ದಾರೆ. ಮತ್ತೆ ನಿಮಗೆ ಬೇಗ ಅನುಗ್ರಹ ಮಾಡಿದನ, ಗಂಡಸರಿಗೆ ಅನುಗ್ರಹ ಮಾಡಿದನ ಬೇಗ? ಆದರೂ ದುಃಖ ಪಡ್ತಾ ಇರ್ತಾರೆ, ಅಯ್ಯೋ ನಮಗೆ ಅನ್ಯಾಯ ಆಗಿದೆ, ಏನು ಓಂಕಾರೋಚ್ಚಾರ ಮಾಡ್ಲಿಕ್ಕಿಲ್ಲ, ವಿಷ್ಣು ಸಹಸ್ರನಾಮ ಹೇಳಲಿಕ್ಕಿಲ್ಲ, ಅದು ಹೇಳಲಿಕ್ಕಿಲ್ಲ, ದುಃಖ ಯಾಕೆ ಅಂದ್ರು. ಅದು ಹೇಳ ಪರ್ಪಸ್ ಏನು? ಅವನ ಅನುಗ್ರಹ ಮಾಡಬೇಕು ಎಂಬುದಷ್ಟೇ ಹೊರತು ಯಾವುದರ ಮೂಲಕ ಅನುಗ್ರಹ ಮಾಡುತ್ತಾನೆ ಎಂಬುದು ಮುಖ್ಯ ಅಲ್ಲ. ನೀವು ಇದರಿಂದನೇ ಅನುಗ್ರಹ ಮಾಡ್ತೀರಿ ಅಂದ್ರೆ ಬೇಡ ಬೇಡ, ನಾವು ಕಷ್ಟಪಟ್ಟು ಅದರಿಂದ ಮಾಡ್ತೀವಿ, ಅದರಿಂದ ಅನುಗ್ರಹ ಮಾಡಿದ್ರು ದೇವನ ಕೇಳಿದರೆ ಮತ್ತೆ ಅದನ್ನ ಏನಂತಾರೆ? ಅದರಿಂದ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಅಂತಹ ಭಾವನೆಗಳು ಬಂದಿದ್ರೆ ಬಹಳ ಜನ ಹೇಳ್ತಾರೆ, ಅಯ್ಯೋ ನಮಗೆ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೇ ಇಲ್ವಾ ಅಂದ್ರೆ ಜೀವನದಲ್ಲದೇನೋ ಎಲ್ಲಾ ಕಳ್ಕೊಂಡ್ಬಿಟ್ಟಂತೆ ಬಹಳ ದುಃಖ ಪಡ್ತಾ ಇರ್ತಾರೆ. ಅದೊಂದು ದೊಡ್ಡ ಚರ್ಚೆ, ವಿಷ್ಣು ಸಹಸ್ರನಾಮ ಹೆಂಗಸರು ಹೇಳ್ಬೋದೋ ಇಲ್ವೋ ದೊಡ್ಡ ಚರ್ಚೆ, ಗಲಾಟೆ ಹೇಳ್ಬೋದು ಅಲ್ಲಯ್ಯ. ಸಾವಿರಾರು ಸುಳಾದಿಗಳು ಕೂತಿವೆ, ಮುಟ್ಟೋ ನಾಥರಿಲ್ಲ. ಹೌದಾ? ಯಾರಿಗೆ ಬರುತ್ತೆ ಹೇಳಿ? ಒಂದು ಸಲ ಸಹಸ್ರನಾಮದಲ್ಲಿ ಹೇಳಿದ ಅರ್ಥಗಳೆಲ್ಲ ಕೂತಿದೆ, ಬೃಹತಿ ಸಹಸ್ರದಲ್ಲಿ ಅರ್ಥ ಹೇಳಿದ ಅರ್ಥಗಳೆಲ್ಲ ಅಲ್ಲಿ ಕೂತಿದೆ. ಇಲ್ಲಿ ಬೇಕಾಗಿದ್ದೇನು ಎಂಬುದರ ಚರ್ಚೆ ಬರ್ತಾ ಇಲ್ಲ. ಅದು ಪಡ್ಕೊಳ್ಳಿಕ್ಕೆ ಬೇಕಾದ ಸಾಧನೆಗಳು ಕಷ್ಟವಾಗಿದ್ಯಾವುದು ಅದು ಕೊಡಿ ಅಂತ ಚರ್ಚೆ. ಹೌದ್ ತಾನೆ? ಅದರಿಂದ ನಾ ಯಾಕೆ ನಿನ್ನೆ ಒಂದು ವಿಷಯ ಬಂದಿತ್ತು ಅದಕ್ಕಾಗಿ ಆ ಉತ್ತರ ಕೊಟ್ಟಿದ್ದೆ. ಮತ್ತೆ ಯಾರೆಲ್ಲ ಆದ್ರೆ ಆ ಹುಳ ಕೂತಿದ್ರೆ ತೆಗೆದು ಬಿಟ್ರೆ ಸರಿ ಹೋಗುತ್ತಲ್ಲ. ಆದ ಕಾರಣ ಸ್ವಾಮಿ ನಮಗೆ ಶಾಸ್ತ್ರದ ಮೂಲಕ ಯಾವುದನ್ನ ವಿಧಾನ ಮಾಡಿದ್ದಾನೋ ಅದು ಮಾಡಿ ಅವನ ಅನುಗ್ರಹ ಪಡ್ಕೊಂಡ್ರೆ ಸಾಕು. ಇಬ್ಬರು ಸೇರೋದು ಒಂದೇ ಡೆಸ್ಟಿನೇಷನ್. ನೀವು ಚಿಕ್ಕ ಮಾರ್ಗದಲ್ಲಿ ಹೋಗ್ತೀರಾ, ಇವರು ಕಷ್ಟ ಮಾರ್ಗದಲ್ಲಿ ಹೋಗ್ತಾರೆ. ಸೇರೋದು ಅದೇ ಗುಡಿಗೇನೆ, ಹೋಗುವುದು ಅಲ್ಲಿ ಊಟ ಮಾಡುವುದು ಒಂದೇನೆ, ಪ್ರಸಾದ ಹಾಕ್ತಾರೆ. ಅಂತ ಕಾಲಕ್ಕೆ ನಾವು ಕಷ್ಟಪಟ್ಟೆ ಕಲ್ಲು ಮುಳ್ಳು ಮೇಲೆ ಹೋಗ್ಬೇಕು, ಹೋಗಿಲ್ಲಲ್ಲ ಅನ್ನೋ ದುಃಖ ಪಟ್ಟರೆ ಒಳ್ಳೆ ರಾಜಮಾರ್ಗ ನಿಮ್ಗೆ ಹಾಕೊಟ್ಟಿದ್ದಾರೆ. ಸರಿ, ಹಾಗಾದರೆ ಒಂದೊಂದು ಹೇಳತಾ ಬಂದು ಏನೇನು ಹೇಳಿದ್ರು? ದಂಡ ಕುರಿತು ಹೇಳಿದ್ರು, ಅವರ ಕೌಪೀನ ಕುರಿತು ಹೇಳಿದ್ರು, ಕಟಿಸೂತ್ರವನ್ನ ಕುರಿತು ಹೇಳಿದ್ರು, ಇನ್ನ ಅವರ ಕಮಂಡಲ ಕುರಿತು ಹೇಳ್ತಾ ಇದ್ದಾರೆ. ವಾಮನಾತ್ ಆಪ್ತವಾನ್ ಕಾಮಂ ಕಮನೀಯಂ ಕಮಂಡಲುಂ ಶಮನಂ ಶುತ್ಪಿಪಾಸೇ ಚ ಅಪಿ ಅಮೃತೋಪಮವಾರಿಣ. ಆ ನನ್ನ ಕೈಯಲ್ಲಿ ಕಮಂಡಲ ಇದೆ, ಅದೆಂಥದ್ದು ಅಂದ್ರೆ ವಾಮದೇವರೇ ಕೊಟ್ಟದ್ದು ನನಗೆ. ವಾಮನಾದ ಅರ್ಥವಾನ್ ಇಲ್ಲಿ ಹೇಳ್ತಾ ಇದ್ದಾರೆ, ಆ ವಾಮನ ದೇವರಿಂದ ವಿಶೇಷವಾಗಿ ಬಂದದ್ದು. ಕಾಮಂ ಅರ್ಥವಾನ್ ಅಂದ್ರೆ ಅವರು ವಾಮನ ದೇವರು ತಗೋ ನೀನೆ ತಗೋ ಅಂತ ಕೊಟ್ಟದ್ದು ನನಗೆ. ಏನಿದೆ ಇದರಲ್ಲಿ? ಒಂದು ಮರದ ಕಮಂಡಲ ಅಂತ ಹೇಳ್ತಾ ಇದ್ದಾರೆ. ಅಮೃತದಂತೆ ಇರತಕ್ಕಂಥ ಜರ ಅಂತ ಹೇಳ್ತಾ ಇದ್ದಾರೆ. ಅಮೃತೋಪಮ ವಾರಿಣ, ಅಮೃತ ಉಪಮ ವಾರಿಣ, ಅಮೃತದಂತೆ ಇರುವ ನೀರಿನಿಂದ ಕೂಡಿದ್ದು ಆ ಕಮಂಡಲ ಅಂದ್ರು. ಅಲ್ಲ, ನೀರಿಂತ ಚೆನ್ನಾಗಿ ಅಮೃತದಂತೆ ಇರುತ್ತೆ. ಇಲ್ಲ, ಈ ನೀರಿಂಥದ್ದು ಅಂದ್ರೆ ಮೈಯೆಲ್ಲ ಗೆದ್ದಲು ತಿಂದು ಬರೀ ಅಸ್ಥಿಗತ ಪ್ರಾಣನಾಗಿ ಬ್ರಹ್ಮದೇವರ ಚಿಂತನೆ ಮಾಡುತ್ತಾ ಇರುವಂತಹ ಹಿರಣ್ಯಕಶಿಪು. ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋದಾಗ ಬಂದವರೇ ಬ್ರಹ್ಮದೇವರು ನೋಡುತ್ತಾರೆ, ನಗುತ್ತಾರೆ, ಪ್ರೋಕ್ಷಣೆ ಮಾಡುತ್ತಾರೆ. ಮಾಡಿದ ಕೂಡಲೇ ವಜ್ರಕಾಯನಾಗಿ ಎದ್ದು ಬಂದ, ಅಂಥ ಅಮೋಘ ರಾಧಸ, ಅದ್ಭುತವಾದ ವೀರ್ಯ ತುಂಬಿದೆ, ಶಕ್ತಿ ತುಂಬಿದೆ ಆ ನೀರಿನಲ್ಲಿ. ಏನ ಶಕ್ತಿ ಅಂದ್ರೆ ಅಮೃತ ಅಂದು. ಅಮೃತ ಅಂದ್ರೆ ಯಾರು? ಶಬ್ದ ಎಲ್ಲೋ ಕೇಳಿದಂತ ಇದೆಯಲ್ಲ, ಹೌದು. ಇನ್ನ ಅಮೃತ ಅಂದ್ರೆ ಚತುರ್ದಶಿ ಪಾಪಾಲಯ ಪ್ರಕರಣದಲ್ಲಿ, ಹೌದಲ್ವಾ? ಯಾರಿಗೆ ಹೆಸರು ಅಮೃತ ಅಂತ? ಭಗವಂತನಿಗೆ ಹೆಸರು. ಆದ್ರಿಂದ ಅಮೃತ ಅಂದ್ರೆ ಭಗವಂತ, ಅಮೃತ ಅಂದ್ರೆ ವಾಯುದೇವರು, ಅಮೃತ ಅಂತ ಹೇಳಿದ್ರೆ ವಾದಿರಾದರು. ಉಪಮ ಅಂದ್ರೆ ಆ ನೀರಿನಲ್ಲೂ ದೇವರ, ಲಕ್ಷ್ಮೀದೇವಿಯ, ವಾಯುದೇವರ, ಬ್ರಹ್ಮದೇವರ, ವಾಯುದೇವರ ನನ್ನ ಸನ್ನಿಧಾನವಿದೆ. ಆದ್ದರಿಂದ ಅದು ಅಮೃತೋಪಮ ಆಗಿದೆ. ಅಥವಾ ಇನ್ನೊಂದು ಚೂರು ಹೋದರೆ ಅಮೃತ ಅಂದ್ರೆ ಅಲ್ಲ, ಚತುರ್ದಶಿಯಲ್ಲಿ ಇನ್ನೊಂದು ಶಬ್ದ ಅಮೃತ ಮಾಡ್ತಾ ಇಲ್ಲಲ್ಲ, ಅದಕ್ಕೆ ಮಾಡ್ತಾ ಇಲ್ಲ. ಹೌದಲ್ವಾ? ಏನದು? ವೇದಗಳಿಗೆ, ವೇದಗಳು ಅಮೃತ, ಆ ವೇದಗಳಿಗೆ ಅಮೃತತ್ವ ಕೊಡೋದರಿಂದಾಗಿ ಭಗವಂತನಿಗೆ ಅಮೃತ ನಾಮಕ ಅಂತ ಹೇಳಿದ್ರು. ಹೌದಾನೆ? ಹಾಗಾದರೆ ವೇದದಲ್ಲಿರುವ ಭಗವತ್ ರೂಪ, ವಾಯುದೇವರಲ್ಲಿರುವ, ವೇದದಲ್ಲಿರುವ ವಾಯುದೇವರಲ್ಲಿರುವ ಲಕ್ಷ್ಮೀದೇವಿಯಲ್ಲಿರುವ ಭಗವದ್ ರೂಪಕ್ಕೆ ಅಮೃತ ಅಂತ ಹೆಸರು. ಅಲ್ಲಿರುವ ಎಲ್ಲಾ ಸನ್ನಿಧಾನ ಭಗವಂತನದ್ದು ನನ್ನ ಕಮಂಡಲದಲ್ಲಿದೆ. ಆ ಜಲವನ್ನ ಪಾನ ಮಾಡಿದರೆ ಸಾಕು, ಸಕಲ ಶಾಸ್ತ್ರಾರ್ಥ ಸಿದ್ಧಿ ಆಗುತ್ತೆ. ವಾದಿರಾದರ ಕಮಂಡಲದಲ್ಲಿ ಇಷ್ಟೆಲ್ಲ ಭಗವದ್ ರೂಪಗಳ ಸನ್ನಿಧಾನ, ಸಕಲ ವೇದಗಳ ಸನ್ನಿಧಾನವಿದೆ ಅಂತ ಚಿಂತನೆ ನಾವು ಮಾಡಬೇಕು. ಅದನ್ನು ಹೇಳಿದ್ರು. ಶಮನಂ ಕ್ಷುತ್ಪ ಪಾಸೇಚ, ಅದೆಂಥದ್ದು ಅಂದ್ರೆ ಹಸಿವೆ ಬಾಯಾರಿಕೆ ಇಲ್ಲದಂತೆ ಮಾಡುತ್ತಂತೆ. ನೀರು ಕುಡಿದ್ರೆ ಬಾಯಾರಿಕೆ ಹೋಗ್ಬೇಕು, ಹಸಿವೆ ಹೋಗುತ್ತಾ? ಹೌದು, ಒಂದೊಂದ್ಸಲ ತುಂಬಾ ಹಸಿವೆ ಆದಾಗ, ಏನೂ ಇಲ್ಲದೇ ಇದ್ದಾಗ ತುಂಬಾ ಹಸಿವೆ ಇರುತ್ತೆ. ಒಂದ್ ತಂಬಿಗೆ ನೀರು ಕುಡಿದ್ ಬಿಟ್ರೆ ಆ ಮೂಮೆಂಟ್ಗೆ ಸ್ವಲ್ಪ ಹಸಿವೆ ಕಮ್ಮಿ ಆಗುತ್ತಲ್ಲ, ಎಫೆಕ್ಟ್ ಕಡಿಮೆ ಇರುತ್ತೆ. ಹಸಿವೆ ಒಳಗಿರುತ್ತೆ, ಇಲ್ಲ ಅಂದಿಲ್ಲ. ನೀರು ಒಂದು ಹೊಟ್ಟೆ ತುಂಬ ಕುಡಿದು ಬಿಟ್ರೆ ಅಷ್ಟು ಅರಟಿರಲ್ಲ, ಕಮ್ಮಿ ಇರುತ್ತೆ. ಇದು ಆಗಲ್ಲ, ಈ ನೀರಿಗೆ ಇಷ್ಟು ಶಕ್ತಿ ಇದ್ರೆ ಆ ನೀರು ಹೇಗಿರಬೇಕು ಅಂದ್ರೆ, ಆ ನೀರನ್ನ ಚಿಂತನೆ ಮಾಡಿದವರಿಗೆ ಹಸಿವೆ ಬಾಯಾರಿಕೆ ಹೋಗ್ಬಿಡುತ್ತೆ, ಇನ್ನು ಕುಡದವರಿಗೆ ಹೋಗಲ್ಲ. ಅಮೃತ ಕುಡದವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಅದಕ್ಕೆ ಶೇಷದಾಸರು ಹೇಳುತ್ತಾರೆ ಅವರ ಸುಳಾದಿಯಲ್ಲಿ ಭಗವಂತನ ಕುರಿತು ಹೇಳುತ್ತಾ, ಹೇ ಸ್ವಾಮಿ ಎಂಥ ಕರುಣಾವಂತ ಅಂದ್ರೆ, ಆ ಕರುಣಾವಂತ ಮೊದಲು ವರ್ಗರಣೆ ಕೊಡ್ತಾ ಇರ್ತಾರೆ, ಆತನಿಗೆ ಜಗಳಾಡುತ್ತಾರೆ. ಹಿಂದೆ ನಾನು ಸುಂದರವಾದ ಸುಗಂಧಭರಿತವಾದ ದೇಹದಿಂದ ಕೂಡಿಕೊಂಡಿದ್ದೆ, ಅರ್ಥ ಆಯಿತು, ಇಂದ್ರದೇವರಾಗಿದ್ದಾಗ ಸುಂದರವಾದ ಸುಗಂಧಭರಿತವಾದ ದೇಹ, ನಾರುವ ದೇಹ ಕೊಟ್ಟಿಯ, ಇದರಲ್ಲೂ ಕೂಡ ನಿನ್ನ ಏನು ಇಲ್ಲ, ನಿನ್ನ ನೆನಪೇ ಕೊಡಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸತತ ಹೀನ ಮತಗಳ ಅದ್ರಿಗೆ, ಹೀನ ಮತಾದ್ರಿಗೆ ಕುರಿಶನೆಂದೆನಿಸಿ ಮೆರೆದ ವಾಣಿ, ನಿನ್ನ ನಾಮ ಉಚ್ಚರಿಸದೋ, ಹೀನ ಮತಗಳನ್ನ ಕತ್ತರಿಸಿ ಹಾಕಿದ ವಾಣಿ ಈಗ ನಿನ್ನ ನಾಮ ಉಚ್ಚಾರ ಮಾಡಲ್ಲಯ್ಯ, ನೀ ಕೊಟ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಹೌದಾನೆ? ಹೇಳತಾ ಕೊನೆಗಂತಾರೆ, ಸ್ವಾಮಿ ಯಾಕಯ್ಯ ಹೀಗ್ ಮಾಡಿದೀಯ, ಒಂದು ಪ್ರಾರಬ್ಧ ಕರ್ಮ ಅಂತ ನೆಪ ಮಾಡಿ ನೀನೇ ನನ್ನಿಂದ ನಾ ಅಂತನಿಸಿ ಈ ತರ ಜನ್ಮಗಳು ಕೊಟ್ಟು ನರರಿಂದ ಘೋರವಾದ ಅಪಮಾನ ಮಾಡಿಸಿದಿ ಅಂತ ಹೇಳುತ್ತಾನೆ. ಭೀಕರವಾದ ಅಪಮಾನಗಳು ಮಾಡಿಸಿದಿ, ಎಲ್ಲ ಮಾಡಿಸಿದಿ, ನ್ಯಾಯವೇ ಹರಿಯೇ, ಏನಾದರೂ ಮಾಡಿಸು, ಕೊನೆಗೆ ನೀನು ಮುಖ ತಿರುಗಿಸಿ ನೋಡಯ್ಯ ಅಂತ ಸುಮ್ಮನೆ ಕೂತಿದೀಯಲ್ಲ, ಇದು ಸರಿಯೇ ಅಂತ ದೇವರಲ್ಲಿ ಪ್ರಶ್ನೆ ಮಾಡುತ್ತಾ ಅವರ ಆ ಕರ್ಮ ಅನುಭವಿಸುವ ಕಾಲಕ್ಕೆ ಆ ದುಃಖವನ್ನೆಲ್ಲ ಶ್ರೀಹರಿಗೆ ಅರ್ಪಣೆ ಮಾಡುತ್ತಾರೆ. ಅಂದ್ರೆ ಅರ್ಥ, ಕೊಟ್ಟಿದ್ದೆಲ್ಲ ಸರಿಯೇ, ನಿನ್ನ ಕರುಣೆ ಒಂದು ಬೇಕು, ನಿನ್ನ ನೆನಪು ಕೊಡೋ, ಅದು ಕೊಡದಿದ್ರೆ ಹೇಗೆ? ಅದನ್ನೇ ಶ್ರೀಪಾದರಾಜ ಹೇಳ್ತಾರಲ್ಲ, ಇದನ್ನಾದರೂ ಕೊಡದಿದ್ದರೆ ನಿನ್ನ ಪದಕಮಲವ ನಂಬಿ ಭರಿಸುವುದೆಂತೋ. ಆ ನಿಮ್ ಪ್ರಶ್ನೆ, ಇದೆಲ್ಲ ಚೆನ್ನಾಗಿದೆ, ಕಮಂಡಲು ಜಲಕ್ಕೂ ಇದಕ್ಕೂ ಸಂಬಂಧ ಏನು? ಹಾ, ಇದು ಕೊಡೋದೆ ವಾದಿರಾದರ ಕಮಂಡಲು ಜಲ. ವಾದಿರಾದರ ಕಮಂಡಲದಲ್ಲಿ ಎಂಥ ಜಲ ಇದೆ ಅಂದ್ರೆ ಅದರ ಚಿಂತನೆ ಮಾಡಿದರೆ ಸಾಕು ನಮಗೆ ಸತತ ದೇವರ ನೆನಪೆಂಬ ವಿಶೇಷ, ನಮ್ಮಲ್ಲಿ ದೇವರ ನೆನಪಿಲ್ಲ ಎಂಬ ಹಸಿವೆ. ಆ ದೇವರ ನೆನಪಿಲ್ಲದ್ದರಿಂದ ಬರುವಂತಹ ದುಃಖವೇ ಬಾಯಾರಿಕೆ. ಆ ಎರಡರಿಂದ ಒದಾಡ್ತಾ ಇದ್ದೀವಿ, ಅದು ಎರಡು ಬಂದ್ರೆ ಸಾಕು, ಎಷ್ಟು ದುಃಖಗಳಿದ್ರು ನಮ್ಗೆ ಅಡ್ಡಿ ಇಲ್ಲ. ಆ ಎರಡಿಲ್ಲ, ಆದ್ದರಿಂದ ಇವೆಲ್ಲ ಬಹಳ ದೊಡ್ಡದಾದ ಪಿಶಾಚಿಗಳಂತೆ ಕಾಣಿಸ್ತಾ ಇವೆ. ಯಾರಾದ್ರೂ ಬಹಳ ತೊಂದರೆ ಇದ್ದವನಿಗೆ, ಏನು ಹೇಳಲಿಕ್ಕಾಗದೆ ಇದ್ದವನಿಗೆ, ಕದಲಿಕ್ಕಾಗಲ್ಲ ಅಂಥವನಿಗೆ ಕಟ್ಟಿರು ಒಂದು ಎದುರಿಗೆ ಬರ್ತಾ ಇದ್ರೆ, ಕಟ್ಟಿರು ಬರ್ತಾ ಇದ್ರೆ ಕಾಲು ಕೈ ಕದಲಲ್ಲ, ಅದು ನೋಡ್ತಾ ಇದ್ರೆ ಹೇಳಕ್ಕೆ ಆಗ್ತಾ ಇರ್ತದೆ, ಎಲ್ಲಿ ಬರುತ್ತೋ ಕಚ್ಚುತ್ತೋ, ಯಾಕೆ ಕಾಲು ಕದಲಿಸಲಿಕ್ಕೆ ಇಲ್ಲ, ಅದು ಕಚ್ಚುತ್ತೆ, ಹೊಡಿಲಿಕ್ಕೆ ಕೈ ಹೇಳುತ್ತಾ ಇಲ್ಲ, ಅದಕ್ಕೆ ಆ ಇರುವಿಗೆ ಹೆದರ್ಕೊಂಡು ಅಪ್ಪ ಅಪ್ಪ ನನ್ನಾದ್ರೂ ಬರಬಾರದು ಬರಬಾರದು ಅಂತ ಕರೀತಾ ಇರ್ತಾನೆ. ಅದೇ ಅವನ ಕೈಕಾಲು ಕದ್ದು ಚೆನ್ನಾಗಿದ್ರೆ ಇರುವೆಯನ್ನು ಹಾರಿಕೊಂಡು ಹೋಗ್ತಾನೆ, ಅದನ್ನೇ ಕೊಲ್ಲುತ್ತಾನೆ, ಇಲ್ಲ ಅದನ್ನ ಏನೋ ಮಾಡಿ ತಳ್ಳಿ ಚೆನ್ನಾಗಿರ್ತಾನೆ. ಹಾಗೆಯೇ ನಮಗೆ ದೇವರ ನೆನಪು, ದೇವರೇ ನಮಗೆ ಒಳ್ಳೆದಕ್ಕಾಗಿ ಎಲ್ಲ ಕೊಡತಾ ಇದ್ದಾನೆ ಎಂಬ ನೆನಪು ಎರಡು ಇಲ್ಲದ್ದರಿಂದ ಏನು ಕಷ್ಟದ ಕಟ್ಟಿರು ನಮ್ಮನ್ನ ಕಚ್ಚಲಿಕ್ಕೆ ಬರ್ತಾ ಇದ್ರೆ ಹೆದರಿ ಹೆದರಿ ಅಯ್ಯೋ ಅಯ್ಯೋ ಅಂತ ಅಳ್ತಾ ಇದ್ದೆ. ದೇವರ ನೆನಪು, ದೇವರೇ ನಮ್ಮ ಒಳ್ಳೆದಕ್ಕೆ ಕೊಡತಾ ಇದ್ದಾನೆಂಬ ನೆನಪು ನಮ್ಮಲ್ಲಿದ್ದರೆ, ಕೈಕಾಲು ಕದಲಿದರೆ ಹಾರಿಕೊಂಡು ಹೋಗ್ತೇವೆ ಕಷ್ಟಗಳಿಂದ. ಅರ್ಥಾನೆ ಅದನ್ನು ಹೇಳ್ತಾರೆ. ಆ ನೆನಪು ಬೇಕಾ? ದೇವರ ನೆನಪು, ದೇವರೊಬ್ಬನ ಇದ್ದಾನೆ ಎಂಬ ನೆನಪು, ನಮಗಾಗಿದ್ದಾನೆ, ಅವನೇ ಕಷ್ಟ ಕೊಡತಾ ಇದ್ದಾನೆ ಎಂಬ ನೆನಪು ಬಂತ, ಆ ನೆನಪು ವಾದಿರಾದರ ಆ ಕಮಂಡಲನ್ನ ಚಿಂತನೆ ಮಾಡದೆ ಬರುತ್ತೆ. ಅದಕ್ಕೆ ಶಮನಂ ಕ್ಷುತ್ಪಿ ಪಾಸೆ ಚ ಅಂತ ಹಾಕ್ತಾರೆ. ಚ ಅಂದ್ರೆ ಏನಪ್ಪಾ ಅಂದ್ರೆ, ಇದು ಬರೇ ಹಸಿವೆ ಬಾಯಾರಿಕೆಯನ್ನು ಮಾತ್ರ ಅಲ್ಲ, ಈ ಹಸಿವೆ ಬಾಯಾರಿಕೆಯನ್ನು ಇದು ಶಮನ ಮಾಡುತ್ತೆ. ಚಕಾರದ ಅರ್ಥ ಅಲ್ಲಿ ಹಾಗೆ. ಸಾಕ್ಸ್ವಾಮಿ ಮುಂದಕ್ಕೆ ಹೋಗೋಣ ಅಂತೀರಾ? ಕಂಬಲಂ, ಯಾಕಂದ್ರೆ ಒಂದೊಂದು 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 ಅರ್ಥಗಳು ತುಂಬಾ ತುಂಬಾ ಒಳಕ್ಕೆ ಹೋಗ್ತಾ ಇರುತ್ತೆ, ಕೇಳಿದಷ್ಟು ಚೆನ್ನಾಗಿರುತ್ತೆ, ರಿಕಲೆಕ್ಟ್ ಮಾಡೋದೇ ಕಷ್ಟ, ಎಲ್ಲ ಹಾಗೆ ಹೋಗಿರುತ್ತೆ, ಏನಾಗುತ್ತೋ ಗೊತ್ತಿರಲ್ಲ ಕೊನೆಗೆ. ಹಾಗಾಗಬಾರದು. ಕಂಬಲಂ ರತ್ನ ಜಂಬಾಲಂ ಚಂಬರಂ ಶಾಂಬರಂ ತಥಾ ಶಂಭುನ ಸಂಭ್ರಮಾದಾಪ್ತಂ ಕುಂಭರಾಕ್ಷಸ ಭಂಗಿನ. ಇಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ರತ್ನ ಜಂಬಾಲಂ ಅಂದ್ರೆ ಹೇಳ್ತಾರೆ, ರತ್ನಮಯಂ ರತ್ನಮಯ ಜಂಬಾಲೇನ ಪಂಕ ಸದೃಶೇನ ಸಿಕ್ತಂ ತಥಾ ಶಂಬರ ಸಂಬಂಧಿ ಅಂಬರಂ ವಸ್ತ್ರಂ. ಇಲ್ಲಿ ಹೇಳ್ತಾ ಇದ್ದಾರೆ, ಕಂಬಲಂ ರತ್ನ ಜಂಬಾಲಂ, ಇವರ ಕಂಬಲ ಆಸನ ಹಾಕೊಂಡಿದ್ದಾರಲ್ಲ, ಸಿದ್ಧಿಗೆ ಕಾರಣವಾದದ್ದು ಆಸನ. ಆಸನವೇ ಚೆನ್ನಾಗಿಲ್ಲದಿದ್ದರೆ ಸಿದ್ಧಿ ಬರಲ್ಲ, ಅದಕ್ಕೆ ಆಸನ ಶುದ್ಧಿ ಆಸನ ಸಿದ್ಧಿ ಅಂತ ಎರಡು ಹೇಳ್ತಾರೆ. ಆಸನ ಶುದ್ಧಿ ಅಂದ್ರೆ ಶುದ್ಧವಾದ ಆಸನ, ಶುದ್ಧವಾದ ಪರಿಸರ, ಶುದ್ಧವಾದ ಆಸನ. ಆಸನ ಸಿದ್ಧಿ ಅಂದ್ರೆ ಎಷ್ಟು ಕಾಲ ಅದರ ಮೇಲೆ ಕೂತಿದ್ರೂ ಕೂಡ ಶರೀರಕ್ಕೂ ಮನಸ್ಸಿಗೂ ಬೇಸರ ಬರಬಾರದು, ಅದು ಸಿದ್ಧಿ. ಕಾಲಿಗೆ ನೋವಾಗಬಾರದು, ಮೈಯಲ್ಲಿ ನೋವಾಗಬಾರದು, ಗಂಟೆಗಳ ಕಟ್ಟಲೆ ಕೂತಿದ್ರೂ ಕೂಡ ಚೆನ್ನಾಗಿರಬೇಕು, ಅದು ಆಸನ ಸಿದ್ಧಿ ಶುದ್ಧಿ. ಹಾಗಾದರೆ
ಅದು ನಮ್ಗೆ ಎಲ್ಲಿಂದ ಬರುತ್ತೆ?
ಬೇಸಿಕ್ಕೆ ಗೊತ್ತಿರಲ್ಲ ನೋಡಿ, ಅದನ್ನ ಎಲ್ಲಿ ಹೇಳಿಕೊಟ್ರು?
ಆಸನ ಹೇಗಿರ್ಬೇಕು, ಜಪ ಕೊಡ್ಬೇಕಾದ್ರೆ, ಧ್ಯಾನ ಕೊಡ್ಬೇಕಾದ್ರೆ ಆಸನ, ಧ್ಯಾನದಲ್ಲಿ ಆಸನ ಹೇಗಿರ್ಬೇಕು?
ಅಲ್ಲ, ಇನ್ನೊಂದು ಹೇಳಿದ್ದೆ ನಾನು ನಿಮ್ಗೆ, ಏನೇನು ಹೇಳಿದ್ದೆ ಷೋಡಶಿ, ಇನ್ನೊಂದು ಯಾವುದು ಅಲ್ವಾ? ಅದರಲ್ಲಿ ಏನಾದ್ರೂ ನಿಂತ ಹೇಳಿದ್ರಲ್ಲ, ಏನಾಗಿತ್ತು, ಏನೇನು ಹೇಳಿ, ಚೆನ್ನಾಗಿ ಹೇಳಿದ್ರು ಅವರು. ಬೆಳಿಗ್ಗೆದ್ದು ಕೊಳ್ಳೆ ಮಾತು ನಿನಗರ್ಪಿತ, ಸ್ನಾನ ನಿನಗರ್ಪಿತ, ವಸ್ತ್ರ ನಿನಗರ್ಪಿತ, ವಸ್ತ್ರ ಆದ ಮೇಲೆ ಆಸನ ನಿನಗರ್ಪಿತ. ಹೌದಾ? ಆಸನ ನಿನಗರ್ಪಿತ ಅಂದು ಅರ್ಪಣೆ ಮಾಡೋ ಕಾಲಕ್ಕೆ ಹೇಗೆ ಅರ್ಪಣೆ ಮಾಡಬೇಕು? ಆಸನದ ಆಕಾರದ ಭಗವದ್ ರೂಪ ನಮ್ಮ ಆಕಾರದ ಭಗವಂತನಿಗೆ ಆಸನ ಅಂತ ಅಂದ್ರೆ ಏನು? ಆಸನದೊಳಗಿರುವ ಭಗವದ್ ರೂಪದ ಚಿಂತನೆಯಿಂದ ಆಸನ ಶುದ್ಧಿ, ಅವನ ಚಿಂತನೆಯಿಂದಲೇನೆ ಆಸನ ಸಿದ್ಧಿ ಅಲ್ವಾ? ಅದಕ್ಕೆ ಹೇಳಿದ್ರು. ಹಾಗಾದ್ರೆ ನಮಗೂ ಕೂಡ ಆಸನ ಶುದ್ಧಿ, ಆಸನ ಸಿದ್ಧಿ ಆಗಬೇಕಾದರೆ ವಾದಿರಾಜರ ಆಸನ ಚಿಂತನೆ ಮಾಡಿ ಅಷ್ಟೇ ಅಲ್ವಾ? ಏನು ಬೇಕೋ ರಿಫ್ಲೆಕ್ಷನ್, ನಿಮ್ಗೇನು ಬೇಕೋ ಅದು ಚಿಂತನೆ ಮಾಡಿ. ಹಾಗಾದರೆ ಇದೆಂಥದ್ದು? ಕಂಬಲಂ, ಒಳ್ಳೆ ಕಂಬಲ ಇದೆ. ಎಂಥದ್ದು ಅಂದ್ರೆ ರತ್ನ ಕಂಬಲ ಅಂದ್ರು. ರತ್ನ ಕಂಬಲ ನೋಡಿದ್ದೀರಾ? ರತ್ನಗಳಿಂದ ನಿರ್ಮಿತವಾದ ಕಂಬಲ ಅಂದ್ರು. ನಾವು ರತ್ನವೇ ನೋಡಿರಲ್ಲ, ನಮಗೆ ಏನು ಆ ಶಾಪಗಳಲ್ಲಿ ಸಿಗಬಹುದು ರತ್ನ ಅಲ್ಲ. ರತ್ನದ ಲಕ್ಷಣ ಏನು ಗೊತ್ತಾ? ರತ್ನ ಒಳ್ಳೆ ರತ್ನ ಅಂದ್ರೆ, ರತ್ನ ಕತ್ತಲಿದ್ದಾಗ ತಾನಾಗಿ ಬೆಳಕು ಕೊಡೋದು ರತ್ನ ಅಂತಾರೆ. ಸರ್ಪಗಳ ತಲೆಯ ಮೇಲೆ ರತ್ನ, ಆ ಸರ್ಪಗಳ ತಲೆಯ ಮೇಲೆ ರತ್ನ ಹೇಗಿರುತ್ತೆ ಅಂದ್ರೆ, ನಾವು ಲೈಟ್ ಹಾಕಿದ ಕಾಲಕ್ಕೆ ಹೊಳೆಯೋದಲ್ಲ, ಕತ್ತಲಿದ್ದಾಗ ಹೊಳೆಯತಾ ಇದ್ರೆ ಅದನ್ನ ರತ್ನ ಅಂತ ಕರೀತಾರೆ. ಅಂದ್ರೆ ಅವರ ಆಸನ ಎಂಥ ಅದ್ದು ಅಂದ್ರೆ ಪ್ರಕಾಶಮಯವಾಗಿರತಕ್ಕಂಥ ರತ್ನಗಳ ಆ ಏನು ಆ ಇಲ್ಲಿ ಹೇಳ್ತಾರೆ ರತ್ನ ಜಂಬಾಲಂ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲ ರತ್ನಗಳು ದೊಡ್ಡ 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 ರತ್ನಗಳನ್ನು ಕೂಡಿಸಿದ್ರೆ ಕೂಡೋದೇ ಕಷ್ಟ, ಚುಚ್ಚುತ್ತಾ ಇರುತ್ತೆ ಹೊತ್ತಾನೆ. ಮತ್ತೇನು ಮಾಡಬೇಕು ಅಂದ್ರೆ ರತ್ನಗಳನ್ನ ಪುಡಿ ಮಾಡಿ, ಆ ಪುಡಿಯಿಂದ ಮೆತ್ತಗೆ, ಒಂದು ವೇಳೆ ನಾವು ಹೇಗೆ ನಿಮ್ಗೆ ಈಸಿ ಅರ್ಥ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಹಿಟ್ಟಿದೆ, ಅದು ಯಾವುದು ಗೋಧಿ ಹಿಟ್ಟೋ ಯಾವುದೋ ಹಿಟ್ಟೋ ಏನೋ ಹಿಟ್ಟೋ ಇದೆ, ಅದ್ ತಗೊಂಡು ಕೇಕ್ ತರ ಮಾಡಿದ್ದೀರಾ, ಸಾಫ್ಟ್ ಆಗಿದೆ, ಚೆನ್ನಾಗಿದೆ ಹೌದಾ? ಅದೇ ಬರೇ ಗೋಧಿ ಹಲ್ವಾ ಅಂತ ಮಾಡಿದ್ರೆ ಅಷ್ಟು ಸಾಫ್ಟ್ ಆಗಿರುತ್ತಲ್ಲ, ಬಹಳ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಅದೇ ಬರೇ ಗೋಧಿ ಎಲ್ಲ ಇಟ್ಬಿಟ್ರೆ ಚುಚ್ಚುತ್ತಾ ಇರುತ್ತೆ ಹಲ್ವಾ ಆಗುತ್ತ ಆಗಲ್ಲ. ಹಾಗೆ ರತ್ನದಿಂದ ಅದು ಹೇಳ್ತಾರೆ ಕೆಸರಿನಂತೆ ಆಗಿದೆ ಅಂದ್ರೆ, ಆ ರತ್ನಗಳೆಲ್ಲ ಪುಡಿ ಮಾಡಿ ಅದರ ಮಧ್ಯೆ ಒಳ್ಳೆ ವಿಶೇಷವಾದ ದ್ರವವನ್ನ ಹಾಕಿದರೆ ಅದು ರತ್ನವೆಲ್ಲ ಸೇರಿ, ನೀವು ಹೇಳಿದ ಅದೇನು ನಮ್ ಕಡೆ ಮಾಡಿರ್ತಾರಲ್ಲ ಇದೆಲ್ಲ, ಅದೊಂದು ಕೇಕ್ ಮಾಡ್ತಾರೆ, ಒಳಗೆಲ್ಲ ಗೋಡಂಬಿ ಪೀಸ್ ಎಲ್ಲ ಇರುತ್ತಲ್ಲ, ಹಾಗೆ ಸಾಫ್ಟ್ ಆಗಿರುತ್ತೆ. ಏನ್ ಮಾಡ್ತೀರೋ ಹಲ್ವಾ ಅಂತ ಮಾಡಿರ್ತಾರೆ, ಅದರೊಳಗೆಲ್ಲ ಗೋಡಂಬಿ ಇರುತ್ತೆ, ಮೇಲೊಳಗೆ ಸಾಫ್ಟ್ ಇರುತ್ತೆ. ಹಾಗೆ ರತ್ನ ಕಂಬಲ ರತ್ನಗಳಿಂದ ಮಾಡಿದ್ದು, ಆದ್ರೆ ಗಟ್ಟಿ ಇಲ್ಲ, ಸ್ಮೂತ್ ಆಗಿ ಚೆನ್ನಾಗಿದೆ. ಹ ಅಂದ್ರೆ ಹೇಳ್ತಾರೆ ಇವರೆಂಥವರು? ಒಂದು ಶಬ್ದ ನೆನಪಾಗುತ್ತ, ವೇದಪೀಠ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ. ಅಲ್ಲಿ ವೇದಪೀಠ ಅಂದ್ರು, ಅದು ಯಾರಿಗೆ ಹಾಕಿದ್ರು ಶಬ್ದ? ಅಲ್ಲಿ ವೇದಪೀಠ ಎಂಬುದು ಹರಿಕಥಾಮೃತ ಸಾರದಲ್ಲಿ ಲಕ್ಷ್ಮೀದೇವಿಗೆ ಹೇಳಿ. ಯಾಕೆ ಅಂದ್ರೆ ವೇದ ಆಕೆಗೆ ಪೀಠಸ್ಥಾನದಲ್ಲಿ ಬಂದಿದೆ, ವೇದವೇ ಆಕೆಗೆ ಪೀಠ ಅಂದ್ರೆ ವೇದವನ್ನ ಮೀರಿದ ಜ್ಞಾನ ಆಕೆದು. ಇವರದ್ದು ವೇದದ ಜ್ಞಾನವೆಲ್ಲ ಬಾಯಿಯಿಂದ ಬಾಯಿ ಮಾತುಗಳಲ್ಲೇ ವೇದ ಜ್ಞಾನ ಪೂರ್ಣವಾಗಿ ಬರುವುದು ರುಜುಗಣಸ್ತ್ರ. ಅದಕ್ಕೆ ಹೇಳ್ತಾ ಇದ್ದಾರೆ ಇವರ ಪೀಠ ಹೇಗಿದೆ ಅಂದ್ರೆ, ಆ ವೇದದಲ್ಲಿ ಬರತಕ್ಕಂಥ ಭಗವಂತನ ಅಪರೂಪದ ರತ್ನದಂಥ ಏನು ವಿಚಾರಗಳೇನಿವೆ ಅದನ್ನೆಲ್ಲ ಚೆನ್ನಾಗಿ ಅರಗಿಸಿ ಕರಗಿಸಿ ಚೆನ್ನ ಚೆನ್ನಾಗಿ ತಯಾರು ಮಾಡಿದ್ರೆ ಹೇಗಿರುತ್ತೆ ಅಂಥ ಜ್ಞಾನ ಇವರದ್ದು, ಗಟ್ಟಿಯಾಗಿದೆ ಅಂಥ ಜ್ಞಾನದ ಮೇಲೆ ಇವರು ಕೂತಿದ್ದಾರೆ ಅಂತ ಸೂಚನೆ ಕೊಡ್ಲಿಕ್ಕೆ ರತ್ನಜಂಬಾಲಂ. ಇನ್ನ ಶಾಂಬರಂ ತಥಾ ಶಂಭುನಾ ಸಂಭ್ರಮಾದಾಪ್ತಂ. ಇನ್ನ ಅಂಬರಂ ಅಂತ ಹೇಳ್ತಾ ಇದ್ದಾರೆ, ಅದರ ಮೇಲೆ ಕಂಬಳಿ ಹಾಕ್ತಾರೆ, ಕಳೆದ ಚಾಪೆ ಕೃಷ್ಣಾಜಿನ, ಅದರ ಮೇಲೆ ಕಂಬಳ, ಅದರ ಮೇಲೆ ವಸ್ತ್ರ, ಅದಕ್ಕೆ ಅಂಬರಂ. ಅಂಬರ ಇಲ್ಲಿಂದ ಬಂತು, ಶಾಂಬರಂ ಶಂಬರನಿಂದ ಬಂದಿದ್ದು ಶಾಂಬರ ಅಂತ ಹೇಳ್ತಾ ಇದ್ದಾರೆ. ಶಂಬರ ಸಂಬಂಧಿ ಅಂಬರಂ ವಸ್ತ್ರಂ ಅಂತ ಹೇಳಿದ್ರು. ಅಂದ್ರೆ ಹೇಳ್ತಾರೆ ಶಂಬರನಿಗೆ ಸಂಬಂಧಪಟ್ಟಂತ ಅಂಬರ ವಸ್ತ್ರ. ಶಂಬರ ಅಂದ್ರೆ ಯಾರು? ಅಸುರ ಅಂತ ಗೊತ್ತು. ಹೌದು, ಶಂಬರ ಸಂಬಂಧಿ ಅಸ್ತ್ರ ಅಲ್ಲ, ಅವನ್ ಅವನು ಅವನ್ ಬಟ್ಟೆ ತಂದು ಹಾಕೊಂಡ್ರೆ ಇವರು. ಏನೋ ಇದೆ ಇಲ್ಲಿ. ಶಾಂಬರಂ ಅಂದ್ರು ಶಂಬರನಿಗೆ ಸಂಬಂಧಪಟ್ಟ ವಸ್ತ್ರ ಇಲ್ಲಿ ಬರಬೇಕು ಅಂದ್ರೆ ಹೇಗೆ? ಏನದು? ಅವನು ರಾಕ್ಷಸ. ಹೌದು, ಆ ಶಂಬರಾಸುರನ ಸಂಹಾರ ಮಾಡಿದ್ಯಾರು? ಶಂಬರಾಸುರ ಸಂಹಾರ ಮಾಡಿದ್ಯಾರು? ಎಲ್ಲ ಕೇಳಬೇಕು ಭಾಗವತ ಅಲ್ವಾ, ಎಷ್ಟು ಮರೆತು ಹೋಗ್ತೀವಿ, ಎಲ್ಲ ಕಥೆಗಳೇ ಮರೆತು ಹೋಗ್ತೀವಿ. ಪ್ರಮೇಯ ಇರುತ್ತಾನು ಯಾರು ಹೇಳಿ? ಹಾ, ನೆನಪಾಯ್ತಲ್ವಾ, ಕೃಷ್ಣನ ಮಗ ಪ್ರದ್ಯುಮ್ನ, ರುಕ್ಮಿಣಿ ದೇವಿಯ ಮಗ ಪ್ರದ್ಯುಮ್ನ. ಆ ಪ್ರದ್ಯುಮ್ನ ನಿನ್ನ ಕೊಂದು ಬಿಡುತ್ತಾನೆ ನೋಡು ಅಂತ ಶಂಬರಾಸುರನಿಗೆ ಹೇಳಿದ್ದೆ ನಾರದರು. ನಾರದರು ಹೇಳಿದಾಗ ಇನ್ನ 10 ದಿನ ಕೂಸು, ಪ್ರದ್ಯುಮ್ನನ್ನ ಶಂಬರಾಸುರ ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಎಸೆದು ಹೋದರೆ, ಮೀನು ನುಂಗಿದರೆ, ಮೀನನ್ನು ಕತ್ತರಿಸಿದರೆ, ಶಂಬರಾಸುರನ ಅಡಿಗೆಯ ಒಳಗಿರುವಂತಹ ಮಾಯಾವತಿ ಆ ಕೂಸನ್ನ ಬೆಳೆಸಿ ಆ ಕೂಸು ಕೇಳುತ್ತೆ, ನೀನು ನನ್ನ ಬೆಳೆಸಿದ್ದೀಯ ತಾಯಿ, ಬೆಳೆಸಿದವಳು ತಾಯಿ, ನಿನ್ನ ನೋಟ ನನ್ನ ಮೇಲೆ ಹಾಗಿಲ್ಲ ನೋಡಿ. ಎಂಥ ಪರಿಸ್ಥಿತಿ, ಚಿಕ್ಕವ ನಾನು, ನನ್ನ ಮೇಲೆ ನಿನ್ನ ನೋಟ ಹಾಗಿಲ್ಲ ಅಂದ್ರೆ ನೀನು ನನ್ನ ಮಗ ಅಲ್ಲ ಗಂಡ ಅಂತ ಹೇಳ್ತಾಳೆ. ನೀನು ನನ್ನನ್ನ ಹಾಗೆ ನೋಡಿದೀಯ, ನಿನಗೆ ಗೊತ್ತಿಲ್ಲ, ನನಗೆ ನೀನ್ಯಾರೋ ಗೊತ್ತು, ನೀನು ನನ್ನ ಗಂಡ, ಆದ್ದರಿಂದ ನೀ ಚಿಕ್ಕವನಾದ್ರೂ ನಾನು ಗಂಡ ಅಂತಲೇ ನೋಡ್ತಾ ಇದ್ದೇನೆ ನಿನ್ನನ್ನ ಅಂತ. ಹೌದಾ ಅಂದ್ರೆ ಹೌದು, ನೀನ್ ಯಾರು ಅಂತ ತಿಳಿಸಿಕೊಟ್ರು ಮನ್ಮಥ ಅಂತ. ಹೌದ್ ತಾನೆ, ಮನ್ಮಥ ಸಂಬಂಧಿ. ಆ ಪ್ರದ್ಯುಮ್ನ ಏನು ಮಾಡಿದ? ಆಕೆಯಿಂದ ಒಳ್ಳೆ ವಿದ್ಯೆಯನ್ನ ಕಲಿತ. ಯಾವ ವಿದ್ಯೆಯನ್ನ ಕಲಿತ? ವೈಷ್ಣವಿ ಮಾಯಾ ಅಂತ ವಿದ್ಯೆಯನ್ನ ಕಲಿತ. ಆ ವೈಷ್ಣವಿ ಮಾಯಾ ಎಂಬ ವಿದ್ಯೆ ಅದರಿಂದ ಏನು ಮಾಡಿದ? ಅವನತ್ರ ಇರುವಂತ ಶೈವಿ ಮಾಯಾ, ಶಂಬರಾಸುರನದ್ದು ಶೈವಿ ಮಾಯೆಯನ್ನು ಭಂಗಿಸಿ, ಅವನ ಮಾಯೆಗಳನ್ನೆಲ್ಲ ಭಂಗಿಸಿ ಅವನನ್ನ ಕೊಂದು ಬಂದ ಪ್ರದ್ಯುಮ್ನ. ಹೋಗ್ತಾನೆ ಇಲ್ಲಿಂದ ಚೂರಿನಿಂದ ಕಡೆಗೆ ಹಾರೋಣ, ನಾವು ಹಾರೋವರಲ್ಲ. ಧೇನುಕಾಸುರ ಕತ್ತೆ ರೂಪದಿಂದ ಬಂದ. ಆ ಧೇನುಕಾಸುರನ್ನ ಕೊಂದದ್ಯಾರು? ಬಲರಾಮ. ಕರೆಕ್ಟ್, ಚೆನ್ನಾಗಿ ಹೇಳಿದ್ದೀರಿ. ಆದರೆ ಕೃಷ್ಣ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಬರುತ್ತೆ, ಧೇನುಕಾಸುರ ಸಂಹಾರಿ ಅಂತ ಹೇಳ್ತಾರೆ. ಕೊಂದದ್ಯಾರು? ಬಲರಾಮ. ಹೇಳಿದ್ಯಾರಿಗೆ? ಕೃಷ್ಣನಿಗೆ. ಡೌಟ್, ಯಾರು ಕೊಂದದ್ದು ಅಂದ್ರೆ? ಎಷ್ಟು ಚೆನ್ನಾಗಿ ಹೇಳಿದ್ರು, ಕೊಂದದ್ದು ಬಲರಾಮ, ಒಳಗೆ ನಿಂತು ಕೊಂದದ್ದು ನೀನೇ. ಹಾಗೆ ಶಂಬರಾಸುರನ ಸಂಹಾರ ಮಾಡಿದ್ಯಾರು ಪ್ರದ್ಯುಮ್ನಲ್ಲಿ ನಿಂತು ಅಂದ್ರೆ ಕೃಷ್ಣ. ಹೌದಾನೆ, ಅವನೇ ಶಂಬರಾಸುರ ಸಂಹಾರ ಮಾಡಿದ್ದು. ಶಂಬರಾಸುರನಿಗೆ ಸಂಬಂಧಪಟ್ಟ ವಸ್ತ್ರ ಯಾವುದು ಅಂದ್ರೆ ಅವನು ಧಾರಣೆ ಮಾಡಿಕೊಂಡಿದ್ದು ರಕ್ಷಣೆಗಾಗಿ ಕವಚವಾಗಿ ಯಾವುದು ಅಂದ್ರೆ ಮಾಯಾ, ಶೈವಿ ಮಾಯಾ. ಆ ಶೈವಿ ಮಾಯ ಅಥವಾ ಅದ್ವೈತ ಆದಿ ಮತಗಳೇ ಅವನಿಗೆ ಕವಚವಾಗಿಟ್ಟುಕೊಂಡಿದ್ದ. ಅದನ್ನು ತೆಗೆದು ಅವನ ಮಾಯೆಯನ್ನು ಛೇದಿಸಿ ವೈಷ್ಣವಿ ಶಕ್ತಿಯಿಂದ ಅವನನ್ನು ಸಂಹಾರ ಮಾಡಿದ್ದು. ಹೌದಾನೆ? ಹಾಗಾದರೆ ವೈಷ್ಣವಿ ಶಕ್ತಿಯಿಂದ ಹತವಾದ ಅವನ ಸುತ್ತಿರುವ ವಸ್ತ್ರ ಯಾವುದು? ಶೈವ ಸಂಬಂಧಿ ಅಂದರೆ ಶಿವ ಸರ್ವೋತ್ತಮತ್ವ ಆದಿ ಜ್ಞಾನ ಏನಿದೆಯಲ್ಲ ಅದೇ ವಸ್ತ್ರವನದ್ದು. ಆ ವಸ್ತ್ರವಾದಿರಾದರೆ ಬುಡಕ್ಕೆ ಕೂತಿದೆ ಅಂದರೆ ಹೀನ ಮತಗಳೆಲ್ಲ ಇವರ ಬುಡದಲ್ಲಿ ಏನು ಅವರು ಕಾದು ಹಾಕಿ ತುಳಿಯುತ್ತಾ ಇದ್ದಾರೆ. ಅದನ್ನು ಒತ್ತಿ ಹರಿಸರ್ವೋತ್ತಮತ್ವ ಎಂಬ ವೈಷ್ಣವೀ ಶಕ್ತಿಯ ಆ ಅಂಬರವನ್ನ ವಾದಿರಾಜರು ತೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಎಲ್ಲಿ ಎಲ್ಲಿಗೆ 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 ಕನೆಕ್ಷನ್? ಇಲ್ಲದಿದ್ದರೆ ವಾದಿರಾಜರ ಕೆಳಕ್ಕೆ ವಸ್ತ್ರ ಶಂಬರ ಸಂಬಂಧಿ ಅಂದ್ರೆ ಎಲ್ಲಿ ಹೋಗಬೇಕು ನಾವು? ಅದು ವಾದಿರಾದರೆ ಹೇಳಬೇಕಷ್ಟೇ ಹೊರತು ಗತಿ ಇಲ್ಲ. ಅದಕ್ಕೆ ಅಂಬರಂ ಶಂಬರ ಸಂಬಂಧಿ ಅಂಬರಂ ವಸ್ತ್ರಂ ಅಂದ್ರು. ಅದು ಹೇಳ್ತಾರೆ ಕುಂಭರಾಕ್ಷಸಭಂಗಿನ. ಅದು ಎಲ್ಲಿಂದ ಬಂತು ಅಂದ್ರೆ ವಸ್ತ್ರ ಅಂದ್ರೆ ಅದು ವಸ್ತ್ರವೂ ಅಲ್ವೋ ವಸ್ತ್ರವೇ ಇಡೀ. ಅದು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕನೆಕ್ಷನ್ ಹೇಗಿರುತ್ತೆ ಅಂದ್ರೆ ಆ ವಸ್ತ್ರ ಯಾರು ಕೊಟ್ಟದ್ದು ಎಲ್ಲಿಂದ ಬಂದದ್ದು ಅವನಿಗೆ ಶಂಬರಾಸುರನಿಗೆ ಅಂತ ಹೇಳ್ತಾರೆ. ಶಂಭುನ ಸಂಭ್ರಮಾದಾಪ್ತಂ ಕುಂಭ ರಾಕ್ಷಸ ಭಂಗಿನ ಅಂತ ಈ ಅದನ್ನ ಹೇಳ್ತಾರೆ. ಕುಂಭ ರಾಕ್ಷಸ ವಶಂಗತಂ ಅಂತ ಈ ಶಂಬರಾಸುರನ ವಸ್ತ್ರ ರುದ್ರದೇವರು ಸಂಹಾರ ಮಾಡಿದ್ಯಾರನ್ನ ಕುಂಭ ರಾಕ್ಷಸರನ್ನ ಅದು ಕುಂಭೇಶ್ವರ ಅಂತ ಎಲ್ಲಿ ಕುಂಭಕೋಣದಲ್ಲಿ ಇರತಕ್ಕಂಥದ್ದು ಕುಂಭ ರಾಕ್ಷಸ ಭಂಗಿನ. ಕುಂಭ ರಾಕ್ಷಸರನ್ನ ಸಂಹಾರ ಮಾಡಿದಾಗ ಆ ವಸ್ತ್ರ ರುದ್ರದೇವರ ಹತ್ರ ಬಂತಂತೆ. ಆ ವಸ್ತ್ರ ಕುಂಭ ರಾಕ್ಷಸರ ಹತ್ರ ಯಾಕೆ ಬಂತು ಅಂತ ಹೇಳಿದ್ರೆ ಕುಂಭ ರಾಕ್ಷಸ ಆ ಶಂಬರಾಸುರನ್ನ ಗೆದ್ದವನ ವಸ್ತ್ರವನ್ನು ತಗೊಂಡಿದ್ದ ಅವನನ್ನ ಕೊಂದದ್ದಕ್ಕೆ ಆ ವಸ್ತ್ರ ರುದ್ರದೇವರ ಹತ್ರ ಬಂತು. ರುದ್ರದೇವರೇನು ಮಾಡಿದ್ರು ಅಂದ್ರೆ ನಿಮ್ಮ ಕಾಲು ಕಳಗಿರ್ಲಿ ವಸ್ತ್ರ ಅಂತ ಸಂಭ್ರಮದಿಂದ ಕೊಟ್ರು. ಅರ್ಥ ಏನಯ್ಯ ಅಂದ್ರೆ ಇದು ರುದ್ರದೇವರ ಸಂಬಂಧಪಟ್ಟಂತ ವಸ್ತ್ರ. ಈ ಹಿಂದೆ ಹೇಳಿದ್ದೇನು ಶೈವಿ ಮತಗಳು ಎಲ್ಲ ಅಂದ್ರೆ ನಾನೇ ನಾನೇ ಎಂಬ ಮತಗಳೆಲ್ಲ ವಸ್ತ್ರ. ಆ ವಸ್ತ್ರ ಪ್ರಧಾನವಾಗಿ ಯಾರ ವಶ? ರುದ್ರದೇವರ ವಶ. ಪಾಶುಪತಾದಿ ಎಲ್ಲ ಮತಗಳೆಲ್ಲ ವಸ್ತ್ರ ಅದು ರುದ್ರದೇವರ ವಶ. ಅದು ಅವರೇ ಎಲ್ಲ ಹುಟ್ಟು ಹಾಕಿದ್ದು ಆ ವಸ್ತ್ರ ಹೆಣದತ್ತ ಅವರೇ. ಅದಕ್ಕೆ ತ್ವಂಚ ರುದ್ರ ಮಹಾಬಾಹು ಮೋಹಶಾಸ್ತ್ರಾಣಿ ಕಾರಯ. ಮೋಹಶಾಸ್ತ್ರಾಣಿ ಕುರು ಅಲ್ಲ ಕಾರಯ, ನೀನೇ ದೈತ್ಯರಲ್ಲಿ ಇದ್ದುಕೊಂಡು ಅವೆಲ್ಲ ಮಾಡಿಸು ಅಂತ ಹೇಳಿದ್ರು. ಆ ರೀತಿಯಲ್ಲಿ ಹೇಳಿದಾಗ ಅದಕ್ಕೆ ಹೇಳುತ್ತಾರೆ ರುದ್ರದೇವರೇ ಮಾಡಿಸಿದ ಈ ದೈತ್ಯರೆಲ್ಲರ ಮೂಲಕ ಮಾಡಿಸಿದ ವಸ್ತ್ರ ಅದು. ಆ ವಸ್ತ್ರ ಏನಾಗ್ತಾ ಇದೆ ಅವರಲ್ಲಿ ನಿಂತವರಿಗೆ ರಕ್ಷಕವಾಗಿದೆ. ಅದನ್ನ ಶ್ರೀಹರಿ ಶಂಬರಾಸುರನ್ನ ಸಂಹಾರ ಮಾಡತಕ್ಕಂತಹ ಶ್ರೀಹರಿ ನಿಗ್ರಹ ಮಾಡಿದ ವೈಷ್ಣವಿ ಮಾಯೆಯನ್ನ ವೈಷ್ಣವಿ ಶಕ್ತಿಯಿಂದ ಇದನ್ನು ನಿಗ್ರಹ ಮಾಡಿದ. ಆ ವಸ್ತ್ರವನ್ನ ತಂದು ರುದ್ರದೇವರೇ ವಾದಿರಾಜರಿಗೆ ಆ ಇದರ ಮೇಲೆ ನೀವು ಕೂಡಿ ಅಂದರೆ ಅರ್ಥ ಏನು ಗೊತ್ತಾ? ಈ ದೈತ್ಯರೆಲ್ಲ ಕೂಡ ಏನು ಮಾಡುತ್ತಾ ಇದ್ದಾರೆ ಅಂದರೆ ತಮ್ಮ ತಮ್ಮ ಮತಗಳ ಪ್ರಚಾರ ಮಾಡಿದ್ದಾರೆ ಭೂಮಿಯ ಮೇಲೆ. ಮಧ್ವರಾಯರು ಬಂದು ಆ ಮತಗಳನ್ನು ಹತ ಹಾಕಿದ್ದಾರೆ, ಚೆನ್ನಾಗಿ ಹತ ಹಾಕಿದ್ದಾರೆ ಮತ್ತು ಹೇಳದಂತೆ ಹತ ಹಾಕಿದ್ದಾರೆ. ಆದರೆ ಅವರು ಪುನಃ ಪ್ಲಾನ್ ಮಾಡಿದ್ದೇನಯ್ಯ ಅಂದ್ರೆ ಈ ನಾವು ಮತಗಳು ಹೊರಗೆ ತಗೊಂಡು ಬಂದ್ರೆ ಚೂರು ತಮ್ಮ ಮಾಡಿಸಿ ಹೋಗುತ್ತೆ ಅಥವಾ ಆಚೆ ತಿರುಗಿಸಲಿ ಹೋಗುತ್ತೆ ನಿಮ್ ಕಡೆಗೆ ತರಿಸ್ಬಿಟ್ಟು ಸರಿ ಹೋಗುತ್ತೆ. ಅಲ್ಲ ನಿಮ್ ಕಡೆ ತಿಳಿಸ್ಕೊಡಿ ಸರ್. ಅಷ್ಟು ಸಾಕು, ಸರಿ ಹೋಗಿ ಐಕೋಬಾರ ಅಷ್ಟು ಸಾಕು ಸರಿ. ಅಲ್ಲಿ ಏನಾಯ್ತು ಅಂದ್ರೆ ವಿಶೇಷವಾಗಿ ಏನು ಹೇಳಿದೆ ಅಲ್ಲ ಅದಕ್ಕೆ ವಾದಿರಾಜರು ಕೇಳ್ತಾರೆ ಕಥಾ ವಿಸ್ಮೃತೋ ಸ್ಮಾರಕಾಯ ಹೇಳೋ ಕಾಲಕ್ಕೆ ಅದು ಚೂರು ಡೈವರ್ಷನ್ ಬಂದ್ರೆ ಆ ಫ್ಲೋ ಕಟ್ ಆಗ್ಬಿಡುತ್ತೆ. ಹೌದು, ಅಲ್ಲಿ ಮಧ್ವರಾಯರೇನು ಅವರನ್ನೆಲ್ಲ ಅವರ ಮತಗಳನ್ನ ಖಂಡನೆ ಮಾಡಿ ಅವರನ್ನು ಹೇಳದಂತೆ ಮಾಡಿದ್ರು ಕೂಡ ಪುನಃ ಅವರು ಏನು ಮಾಡಿದ್ರು, ಇವರು ಖಂಡನೆ ಮಾಡಿಬಿಟ್ಟಿದ್ದಾರೆ ಏನಾದ್ರೂ ಸರಿ ಜನರ ತಲೆಯಲ್ಲಿ ಇಂಜೆಕ್ಟ್ ಮಾಡಬೇಕು. ಹೇಗ್ ಮಾಡಬೇಕು ಇದನ್ನ ಅಂದ್ರೆ ಅವರಿಗೆ ತಲೆವರೆಗೂ ಬರಲಿ ಜೀರ್ಣಕ್ಕೆ ಬಾರದಂತೆ ಮಾಡಿದರೆ ಆಯ್ತಲ್ಲ ಜೀರ್ಣಕ್ಕೆ ಬಾರದಂತೆ ಮಾಡಿದ್ರೆ ಆಯ್ತಲ್ಲ, ಅನುಷ್ಠಾನಕ್ಕೆ ಬಾರದಂತೆ ಮಾಡಿದ್ರೆ ಆಯ್ತಲ್ಲ ಅಂತ ಒಳಗೆ ಇಂಜೆಕ್ಟ್ ಮಾಡ್ತಾ ಇರ್ತಾರೆ. ಅದು ಆ ಮತ ಅಂತ ಡೈರೆಕ್ಟ್ ಆಗಿ ಹೆಡ್ಡಿಂಗ್ ಇಟ್ಟು ಬರಲ್ಲ, ಒಳಗೆ ಸಂಶಯ ಹೇಗೆ ಬರುತ್ತೆ ಅಂದ್ರೆ ಅದರದ್ದೇ ಜಿಸ್ಟ್. ಇಂಜೆಕ್ಷನ್ ಅಂದ್ರೆ ಲಿಕ್ವಿಡ್ ಇರುತ್ತೆ ಅಷ್ಟೇ, ಎಲ್ಲ ಸಾರ ಅದನ್ನೇ ಒಳಗೆ ಇಂಜೆಕ್ಟ್ ಮಾಡ್ತಾರೆ, ಕೊನೆಗೆ ರಿಸಲ್ಟ್ ಅದು ಬಂದಿರುತ್ತೆ. ಆ ತರ ನಮಗೆ ಸಾಧನಾಕಾರದಲ್ಲಿ ಸಂಶಯಗಳು ಹುಟ್ಟುಹಾಕ್ತಾರೆ. ದೇವತೆಗಳಿಗೆ ವಾದಿರಾಜರ ಮೇಲೆ ಸಂಶಯ ಬಂತು. ಇದೇ ಆಖ್ಯಾನದಲ್ಲಿ ಹೇಳ್ತಾರೆ, ಸ್ವರ್ಗದಲ್ಲಿ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ದೇವತೆಗಳಿಗೆ ಬಂದ ಸಂಶಯವನ್ನ ನಾನು ನಿವಾರಣೆ ಮಾಡಿದೆ. ನಮಗೆ ಸಂಶಯ ಬರೋದ್ರಲ್ಲಿ ಏನು ಆಶ್ಚರ್ಯ? ಆ ಸಂಶಯ ಹುಟ್ಟಾಕಿದ್ದೆ ಯಾರು? ಇಂಜೆಕ್ಷನ್ ಕೊಟ್ಟದ್ದು ಒಳಕೋತವರು. ಅದಕ್ಕೆ ವಾದಿರಾಜರಿಗೆ ರುದ್ರದೇವರು ಈ ವಸ್ತ್ರವನ್ನ ಪಾದಕ್ಕಂದ್ರೆ ಆ ಆಸನವಾಗಿ ಕೊಟ್ಟರು ಅಂದ್ರೆ ಇದನ್ನ ನಿಗ್ರಹ ಮಾಡಬೇಕು ಅಂತ ಬಂದವರೇ ನೀವು. ಕೆಳಗೆ ವಸ್ತ್ರದ ಮೇಲೆ ನಾವು ಕೂತ ಮೇಲೆ ವಸ್ತ್ರ ಎದ್ದು ಮೇಲೆ ಬರುತ್ತಾ, ಕೆಳಗೆ ಬಿದ್ದಿರುತ್ತೆ. ಹಾಗೆ ವಾದಿರಾಜರ ಪಾದ ಪೀಠದಂತೆ ಅವರ ಕೆಳಗೆ ಎಲ್ಲಾ ಈ ಕುಮತಗಳೆಲ್ಲ ಬಿದ್ದಿವೆ. ಅದನ್ನು ರುದ್ರದೇವರೇ ಸಮರ್ಪಣೆ ಮಾಡಿದ್ದಾರೆ. ಇದು ನಿಮ್ಮ ಕೆಳಗೆ ಬಿದ್ದಿರಲಿ, ನಿಮ್ಮ ಚಿಂತನೆ ಮಾಡಿದವರಿಗೂ ಇದರ ಶಾಖೆ ತಾಗದಿರಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೆ ಶಂಭುನ ಸಂಭ್ರಮಾದಾಪ್ತಂ ಅಂತ ಹೇಳ್ತಾ ಇದ್ದಾರೆ. ಸಂಭ್ರಮದಿಂದ ಕೊಟ್ರಂತೆ ಈ ವಸ್ತ್ರವನ್ನ ಹಾಕೊಳ್ಳಿಕ್ಕೆ. ಏನಂತ ಸಂಭ್ರಮ ಹೇಳಿದರೆ, ಸಜ್ಜನರು ಉದ್ಧಾರ ಆಗ್ತಾರಪ್ಪ, ಆಚಾರ್ಯರು ಬಂದು ಶಾಸ್ತ್ರ ಕೊಟ್ಟರು, ಸಾಧನೆಗೆ ಇಲ್ಲದೆ ಮತ್ತ ಅಹಂಕಾರದಿಂದ ಆಚಾರ ಶಾಸ್ತ್ರ ಇಟ್ಟುಕೊಂಡಿದ್ರು ಕೂಡ ಅಹಂಕಾರದ ಸರ್ಪಕ್ಕೆ ತುತ್ತಾಗಿ ಬಿದ್ದಿರ್ತಾ ಇರ್ತಾರೆ. ಅಂಥವರನ್ನು ಉದ್ಧಾರ ಮಾಡ್ಲಿಕ್ಕೆ ಬರ್ತಾ ಇದ್ದೀರಾ? ಆ ಅಹಂಕಾರ ಸರ್ಪದ ಇನ್ನೊಂದು ರೂಪವೇ ಈ ವಸ್ತ್ರ. ಇದನ್ನ ನೀವು ತೊಳೆದು, ಹೇಗೆ ಮಧ್ವರಾಯರ ಸರ್ಪವನ್ನ ತೊಳೆದ್ರು, ಹೀಗೆ ನೀವು ಇದನ್ನ ತೊಳೆದು ಸಜ್ಜನ ರಕ್ಷಣೆ ಮಾಡಬೇಕು ಅಂತ ಸಂಭ್ರಮದಿಂದ ಕೊಟ್ಟಂತೆ. ದೇವತೆಗಳ ಸಂಭ್ರಮ ಯಾವುದರಲ್ಲಿ ಅಂತ ಹೇಳಿದರೆ, ದೇವರನ್ನ ನೋಡೋದರಲ್ಲಿ ಸಂಭ್ರಮ. ಯಾ ದೇವರನ್ನ ನೋಡೋದರಲ್ಲಿ ಸಂಭ್ರಮ ಮಾತ್ರ ಅಲ್ಲ, ದೇವರ ಮುಖದಲ್ಲಿ ತಮ್ಮ ಬಗ್ಗೆ ನಗು ಬಂದ್ರೆ ಆ ನಗುವನ್ನ ನೋಡೋದು ಸಂಭ್ರಮ. ದೇವ ತಮ್ಮ ಕಡೆ ನೋಡಿ ನಕ್ಕರವರು ಸಂಭ್ರಮ. ಆ ದೇವರಲ್ಲಿ ಮುಖದಲ್ಲಿ ನಗು ಬರಬೇಕಾದ್ರೆ ಏನ್ ಮಾಡಬೇಕಾ ಅಂತ ಹುಡುಕ್ತಾ ಇರ್ತಾರೆ. ದೇವರ ಮುಖದಲ್ಲಿ ನಗು ಎಲ್ಲಿ ಬರುತ್ತೆ ಅಂದ್ರೆ, ಆತನ ಮೇಲೆ ಆಧಾರಪಟ್ಟ ಸಜ್ಜನ ಜೀವರಾಶಿಗಳಲ್ಲಿ ಚಿಕ್ಕ ಪ್ರಾಣಿಗಾದರೂ ದೇವರ ಕುರಿತಾದ ಎಚ್ಚರ ತಂದು ಕೊಟ್ರೆ ದೇವರಿಗೆ ಖುಷಿಯಾಗುತ್ತದೆ. ಕೃಷ್ಣ ಅದೇ ಹೇಳ್ತಾನೆ, ನಿನಗೆ ಪ್ರಿಯನಾದವರು ಯಾರು ಅಂದ್ರೆ, ಜ್ಞಾನೀ ಪ್ರಿಯತಮಃ ಮೇ. ನನಗೆ ಜ್ಞಾನಿ ಪ್ರಿಯತಮನಾದ ಯಾಕೆ ಅಂದ್ರೆ, ಅವರಲ್ಲಿ ನನ್ನ ಕುರಿತು ಹೇಳ್ತಾನಲ್ಲ, ನನ್ನ ವಿಶೇಷ ಪ್ರತಿಷ್ಠಾ ಮಾಡ್ತಾನಲ್ಲ, ಅದರಿಂದ ಅವರು ನನಗೆ ಬಹಳ ಬೇಕಾದವ. ಅದಕ್ಕೆ ದೇವತೆಗಳೆಲ್ಲ ದೇವರಿಗೆ ಏನು ಮಾಡಿದರೆ ಇವನು ನಮ್ಮ ಬಗ್ಗೆ ಖುಷಿಯಾಗಿ ನಮ್ಮ ಕೊಡೆ ಸಂತೋಷ ನೋಡ್ತಾನೆ ಅಂತ ನೋಡ್ತಾರೆ. ಓಹೋ, ಸಜ್ಜನರಿಗೆ ಜ್ಞಾನ ಕೊಟ್ರೆ ಅದರಲ್ಲೂ ಕೂಡ ಹೇಗೆ ಅವರು ಉದ್ಧಾರ ಆಗಬೇಕು ಎಂಬ ಕಳಕಳೆಯಿಂದ ಅವರನ್ನು ಅವರ ಕಡೆ ನೋಡಿ, ಅವರಿಗೆ ಜ್ಞಾನ ಕೊಟ್ರೆ ದೇವರನ್ನು ಅವರ ಕಡೆ ಸಂತೋಷದಿಂದ ನೋಡ್ತಾನಂತೆ. ಅದಕ್ಕೆ ಸಂಭ್ರಮದಿಂದ ಕೊಟ್ರು. ಅದಕ್ಕೆ ಆ ಜ್ಞಾನಿಗಳ ಎಲ್ಲರ ಪರಿಚಯ ಮಾಡಿಕೊಡ್ತಾರೆ ಭಾಗವತದಲ್ಲಿ. ಇವರೆಂಥವರು ಅಂದ್ರೆ ಶಾಂತಾಹ, ಶಾಂತರು ಅಷ್ಟೇ ಅಲ್ಲ, ಸಜ್ಜನರ ಕಳಕಳೆಗೆ ಸ್ಪಂದಿಸಿ ಸಜ್ಜನರು ಕೇಳಿಕೊಳ್ಳಿಕ್ಕೆ ಮೊದಲೇ ದೇವರಲ್ಲಿ ಮೊರೆ ಹೋಗಿ ಉದ್ಧಾರ ಮಾಡಿ ಈ ಪ್ರಾಣಿಯನ್ನ ಅಂತ. ಒಂದು ಚಿಕ್ಕ ಪ್ರಾಣಿ ನಮಗೆ ಪರಿಚಯ ಇತ್ತೋ ಇಲ್ಲೋ ಅಲ್ಲ, ಎಲ್ಲೋ ಕಾಡಿನಲ್ಲಿ ಬಿದ್ದ ಒಬ್ಬ ಸಜ್ಜೀವಿ ಇರುವೆಯಾಗಿ ಎಲ್ಲೋ ಬಿದ್ದು ಒದ್ದಾಡತಾ ಇದ್ರೆ ಅವನಿಗಾಗಿ ಪ್ರಾರ್ಥನೆ ಮಾಡುವವರೇ ದೇವತೆ. ಅಂಥವರ ಪ್ರಾರ್ಥನೆಗೆ ಹೋಗೊಟ್ಟು ರಕ್ಷಣೆ ಮಾಡ್ತಾನೆ. ಅವರ ಪ್ರಾರ್ಥನೆ ಕೇಳುವಾಗ ನಿಜವಾದ ಕಳಕಳಿಯಿಂದ ಅವರು ಮಾಡ್ತಾರಲ್ಲ, ಅವರಲ್ಲಿರುವ ಕಳಕಳಿಗೆ ಮೆಚ್ಚುತ್ತಾನಂತೆ ಭಗವಂತ, ಅವರಿಗೆ ಒಲಿಯುತ್ತಾನಂತೆ. ಅದನ್ನು ಹೇಳ್ತಾ ಸಂಭ್ರಮಾದಾಪ್ತಂ, ಅವರು ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೆ ಯಾರಿಗೆ ಮನಸ್ಸಿನಲ್ಲಿ ಕಳಕಳೆ ಸಹಜವಾಗಿರುತ್ತೋ ಅವರನ್ನ ದೇವತೆಗಳು ಅಂತ ಕರೀತಾರೆ. ಆ ದೇವತೆಗಳು ಎಲ್ಲಿರ್ತಾರೆ? ನಮ್ಮಲ್ಲಿ ತತ್ವಾಭಿಮಾನಿಗಳು. ಅಂಥವರಿಗೆ ನಿಯಾಮಕರಾದ ರುದ್ರದೇವರು ಆ ವಸ್ತ್ರವನ್ನು ತಂದುಕೊಟ್ರು ಅಂತ ಹೇಳ್ತಾ ಇದ್ದಾರೆ. ಪಾದಪೀಠೆ ಹಠಾತ್ ಪ್ರಾಪ್ತೇ, ನಂತರ ದಿವ್ಯ ರತ್ನ ಸುಘಟ್ಟಿತೆ ತ್ವಷ್ಟ್ರಾಚ ವಿಠಲಾದೇಶಾತ್ ಕಾಠಿನ್ಯರಹಿತೇ ಶುಭೇ. ದೇವನ ವಾದಿರಾದರ ಪಾದುಕೆಗಳ ಚಿಂತನೆ ತೋರಿಸ್ತಾ ಇರ್ತಾರಲ್ಲ, ಅವರ ಪಾದಕವರ ಹತ್ರ ಇದೆ. ಇಲ್ಲಿ ಹಾಕೊಂಡಿದ್ದ ಪಾದಕ್ಕೆ ಇಲ್ಲಿ ಕೊಟ್ಟು ಹೋಗಿದ್ದಾನೆ. ಅವ್ರ ಪಾದಕ್ಕೆ ಇಲ್ಲಿ ಕೊಟ್ರೆ ಪಾದಕ್ಕೆ ಅವ್ರಿಗಿಲ್ಲ ಪಾದಕ್ಕೆ ಇನ್ನ ಇದಲ್ವಾ ಸಹಜವಾದ ಪಾದಕ್ಕೆ. ಅದು ಯಾವುದು ಅಂದ್ರೆ ಹಠಾತ್ ಪ್ರಾಪ್ತೇ ಅಂತ ಹೇಳಿದ್ರು. ಹಠ ಅಂತ ಹೇಳ್ತಾರೆ. ಇದು ಹಠ ಅಂದ್ರೆ ಏನು ಅಂದ್ರೆ ಯೋಗ್ಯತಾ ವಿಶೇಷಾತ್. ಹಠ ಅಂದ್ರೆ ಯಾವುದು ಅಂದ್ರೆ ಸ್ವರೂಪ ಯೋಗ್ಯತಾ ಹಠಾಕ್ಯ ಅಂತ ಹೇಳ್ತಾರೆ. ಹಠಾತ್ ಪ್ರಾಪ್ತೆ, ಇದು ನನಗೆ ಸ್ವರೂಪದಲ್ಲಿ ಯೋಗ್ಯತೆ ಇದ್ದದ್ದರಿಂದ ಬಂದ ಪಾದಕ ಅಂದ್ರೆ ಪಾದುಕೆ ಕೂಡ ಒಂದು ಕ್ವಾಲಿಫಿಕೇಶನ್ ಇರುತ್ತೆ. ಅದು ಇಂಥವರಿಗೆ ಈ ಪಾದಕ್ಕೆ ಸೇರಬೇಕು ಅಂತಿರುತ್ತೆ, ಇಂಥವರಿಗೇನೆ ಈ ಪಾದಕ್ಕೆ ಸೇರಬೇಕು ಅಂತಿರುತ್ತೆ. ಆ ಪಾದುಕೆಗಳ ಲಕ್ಷಣವೂ ಕೂಡ ಹಾಗೆ ಇರುತ್ತೆ. ಅದು ನೋಡಿದ ಕೂಡಲೇ ದೇವತೆಗಳು ಹೇಳ್ತಾರಂತೆ, ಪಾದುಕೆ ನೋಡಿದ ಕೂಡಲೇ ಓಹೋ ಇದು ಇವರು ಪಾದಕೆ ಅಂತ. ಅಂದ್ರೆ ಪಾದುಕೆ ಲಕ್ಷಣ ಎಂಥ ಆದ್ದು ಅಂದ್ರೆ ನನ್ನ ಯೋಗ್ಯತೆಗೆ ತಕ್ಕಂತ ಪಾದಕೆ ಬಂತು. ಹೇಗ್ ಬಂತು ಅಂದ್ರೆ ಹೇಳ್ತಾ ಇದ್ದಾರೆ, ವಿಠಲಾದೇಶಾತ್. ವಿಠಲ ಅಪ್ಪಣೆ ಕೊಟ್ಟನಂತೆ ಯಾರಿಗೆ ಅಂದ್ರೆ ಹೇಳ್ತಾ ಇದ್ದಾರೆ, ತ್ವಷ್ಟೃ ಪ್ರಜಾಪತಿಗಳಿಗೆ. ತ್ವಷ್ಟ್ರಾಚ ವಿಠಲಾದೇಶಾತ್ ಕಾಠಿಣ್ಯರಹಿತೇ ಶುಭೇ. ತ್ವಷ್ಟು ಪ್ರಜಾಪತಿಗಳು ಬಂದರಂತೆ, ಇವರಿಗೆ ಪಾದುಕೆಗಳು ಕೊಟ್ಟರಂತೆ. ಪಾದುಕೆಗಳು ಹೇಗಿವೆ ಅಂದ್ರೆ, ಕಾಠಿಣ್ಯರಹಿತೇ ಶುಭೇ ದಿವ್ಯ ರತ್ನ ಸುಘಟ್ಟಿತೆ. ದಿವ್ಯ ದೇವತಾ ಸಂಬಂಧಿ ರತ್ನ, ಈ ಭೂಮಿಯಲ್ಲಿರುವ ರತ್ನಗಳಲ್ಲ, ದೇವತಾ ಸಂಬಂಧಿ ರತ್ನಗಳು. ಆ ರತ್ನಗಳೆಲ್ಲ ಕೆತ್ತಿರುವಂತ ಒಳ್ಳೆ ಯಾವುದು ಪಾದಪೀಠ. ಆ ರತ್ನಗಳು ಕೆತ್ತಿದ್ರೆ ರತ್ನಗಳು ಯಾವಾಗ್ಲೂ ಕೂಡ ಕಠಿಣವಾಗಿರುತ್ತೆ, ಹೋಗ್ತಾನೆ ರತ್ನ ಚುಚ್ಚುತ್ತೆ. ಮತ್ತವೆಲ್ಲ ಕೆತ್ತಿದ್ರೆ ಆ ಕಾಲಿಗೆ ತುಂಬಾ ಇದಾಗುತ್ತಲ್ಲ ಅಂದ್ರೆ, ಇಲ್ಲ ಅದ್ ಹೇಳಿದ್ನಲ್ಲ ಹಾಗೆ ಒಳ್ಳೆ ಕಾಠಿಣ್ಯರಹಿತೇ ಶುಭೆ, ಕಠಿಣವೇ ಇಲ್ಲ, ಚೆನ್ನಾಗಿ ಮೃದುವಾಗಿದೆ ಅಂದ್ರು. ಆ ಕಾಠಿಣ್ಯರಹಿತವಾಗಿ ಆ ರತ್ನಗಳನ್ನೆಲ್ಲ ಚೆನ್ನಾಗಿ ಹಾಕಿ ಮಾಡಿದ್ದಾರೆ, ಅದನ್ನ ನಾನು ಹಾಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಯಾರ ಆದೇಶ, ವಿಠಲ ಆದೇಶ. ಶಬ್ದ ವಿಠಲ ಅಂತ ಯಾಕೆ ಹಾಕಿದ್ರು? ವಿದಾ ಜ್ಞಾನೇನ ಖಾನ್ ಶೂನ್ಯಾನ್ ಲಾತಿ ಗೃಹಾತೀತಿ ವಿಠಲ. ಜ್ಞಾನ ಶೂನ್ಯರಾಗಿ ಬಿದ್ದಿರುವಂತಹ ಸಜ್ಜನರನ್ನ ಹತ್ತಿರ ಕರಿತಾನಾದ್ದರಿಂದ ಸ್ವಾಮಿಗೆ ವಿಠಲ ಅಂತ ಹೆಸರು. ಆ ವಿಠಲ ಅಂದ್ರೆ ಜ್ಞಾನ ಶೂನ್ಯರನ್ನ ಜ್ಞಾನವನ್ನ ಕೊಟ್ಟು ಉದ್ಧಾರ ಮಾಡತಕ್ಕಂಥ ವಿಠಲ ತ್ವಷ್ಟ ಪ್ರಜಾಪತಿಗಳಿಗೆ ಹೇಳಿದರೆ ಅವರು ತಂದುಕೊಟ್ರು ಅಂದ್ರು. ಅಲ್ಲ ಇದು ತ್ವಷ್ಟು ಪ್ರಜಾಪತಿಗಳಿಗೆ ಯಾಕೆ ಹೇಳಬೇಕು, ಎಲ್ಲೂ ಕೇಳಿಲ್ಲಲ್ಲ ನಾವು, ತ್ವಷ್ಟು ಪ್ರಜಾಪತಿಗಳು ಏನು ಕೊಡ್ತಾರೆ ನಮ್ಗೇನು ಗೊತ್ತಿಲ್ಲ, ಅವ್ರ ಕಥೆ ಗೊತ್ತಿಲ್ಲ ನಮಗೆ, ಗೊತ್ತಾ ಹರಿವಂಶಕ್ಕೆ ಹೋಗ್ಬೇಕು. ಹ ತ್ವಷ್ಟು ಪ್ರಜಾಪತಿಗಳ ಮಕ್ಕಳು ವಿಶ್ವರೂಪಾಚಾರ್ಯರು ಅಂತ ಗೊತ್ತು, ಅಲ್ಲಿ ತ್ವಷ್ಟು ಪ್ರಜಾಪತಿಗಳ ಪರಿಚಯ ಹೆಚ್ಚಾಗಲ್ಲ, ಗೊತ್ತಾನೆ. ತ್ವಷ್ಟು ಪ್ರಜಾಪತಿಗಳ ಮಗಳೇ ಸೂರ್ಯದೇವರ ಹೆಂಡತಿ, ಹೌದಾ? ಸೂರ್ಯದೇವರಿಗೆ ಇಬ್ಬರು ಹೆಂಡತಿಯರು, ಯಾರು? ಛಾಯಾ ಸಂಜ್ಞಾ ಅಂತ. ಸಂಜ್ಞಾದೇವಿ ಯಾರ ಮಗಳು ಅಂದ್ರೆ ತ್ವಷ್ಟು ಪ್ರಜಾಪತಿಗಳ ಮಗಳು. ಸರಿ, ತ್ವಷ್ಟು ಪ್ರಜಾಪತಿಗಳ ಮಗಳು ಸೂರ್ಯದೇವರನ್ನ ಮದುವೆ ಮಾಡಿಕೊಂಡು, ಸೂರ್ಯದೇವರೇನು ಒಳ್ಳೆಯವರು, ಅವರು ತಾಪ ಜಾಸ್ತಿ, ತೊಡಿಲಿಕ್ಕೆ ಆಗ್ಲಿಲ್ಲ ಆಕೆಗೆ. ಈ ಪ್ರಾಬ್ಲಮ್ ಎಲ್ಲ ಕಡೆ ಇದೆ ಅಲ್ವಾ? ನಮ್ಮವರು ಒಳ್ಳೆಯವರೇ ರೀ, ತಾಪವೇ ತಡೆಯಲಿಕ್ಕಾಗಲ್ಲ ಅಂತ ಕೋಪ ತಾಪ ಆಗಿರುತ್ತೆ. ಹಾಗೆ ನಾನು ಹೇಳಿದ, ಅವರ ಸಹಜ ಪ್ರಕಾಶ ತಾಪ ಹೇಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಸೂರ್ಯದೇವರು ಕೋಪ ಇದೆ ತಡೆಯಲಿಕ್ಕಾಗಿಲ್ಲ ಅಂತ ತಿಳ್ಕೋಬೇಡಿ, ಸೂರ್ಯದೇವರು ಶಾಂತವೇ, ಆದ್ರೆ ಅವರ ಪ್ರಕಾಶ ತಡಿಲಿಕ್ಕಾಗಿಲ್ಲ ಆಕೆಗೆ. ಆದ್ದರಿಂದ ಆಕೆ ಏನಾದ್ಲು, ಇಲ್ಲಪ್ಪ ನನ್ನ ತಡಿಲಿಕ್ಕಾಗಲ್ಲ ಅಂತ ಅಪ್ಪನಿಗೆ ಹೇಳಿ ತಾನು ಉತ್ತರ ಸಾನುಗಳಲ್ಲಿ ಕುದುರೆ ರೂಪದಲ್ಲಿ ತಿರುಗಾಡುತ್ತಾ ಸೂರ್ಯದೇವರಿಗಾಗಿ ತಪಸ್ಸು ಮಾಡುತ್ತಾ ಇದ್ದು. ಸೂರ್ಯದೇವರು ಈಕೆ ಹೋಗ್ಬಿಟ್ಲಲ್ಲ ಅಂತ ತಿಳ್ಕೊಂಡು ಮಾವನಿಗೆ ಕಂಪ್ಲೇಂಟ್ ಕೊಡ್ತಾರೆ, ನಿನ್ನ ಮಗಳನ್ನು ಬಿಟ್ಟೋಗಿದ್ದಾಳೆ. ಅವಾಗ ತ್ವಷ್ಟು ಪ್ರಜಾಪತಿಗಳು ಹೇಳ್ತಾರೆ, ಬಿಟ್ಟಿಲ್ಲ, ನಿನಗಾಗೆ ತಪಸ್ಸು ಮಾಡುತ್ತಾ ಇದ್ದಾಳಪ್ಪ, ನಿನ್ನ ಪ್ರಕಾಶ ಜಾಸ್ತಿ ಆಗಿದೆ. ಅವಾಗ ಸೂರ್ಯದೇವ್ ನಾನೇನ್ ಮಾಡಿ ಅದಕ್ಕೆ, ಇಲ್ಲ ಅಂತ ದೇವರ ಅಪ್ಪಣೆಯಿಂದ, ಈ ವಿಠಲನ ಅಪ್ಪಣೆಯಿಂದ ಏನು ಮಾಡುತ್ತಾರೆ, ಆ ಸೂರ್ಯದೇವರ ಸುತ್ತೂ ಇರುವ ಪ್ರಕಾಶ ಕೇಕ್ತರ ಎಲ್ಲ ತೆಗೆದುಬಿಟ್ಟು ಅವರು ಸ್ವಲ್ಪ ಶಾಂತವಾಗಿ ಮಾಡಿದ್ರು. ಆ ತೇಜಸ್ಸಲ್ಲ ಏನು ಮಾಡಬೇಕು, ಅದರಿಂದ ಒಂದು ಚಕ್ರ ಮಾಡಿ ದೇವರಿಗೆ ಕೊಟ್ಟರಂತೆ. ಅದೇ ಸುದರ್ಶನ. ಅಂದ್ರೆ ಆ ತೇಜಸ್ಸನ್ನ, ಆ ತೇಜಸ್ಸೇ ಚಕ್ರ ಅಲ್ಲ, ಚಕ್ರದಲ್ಲಿ ಆ ತೇಜಸ್ಸು ಬಂದು ಸೇರಿತು. ಸುದರ್ಶನ ಚಕ್ರದ ತೇಜಸ್ಸು ಅಲ್ಲಿ ವಿಶೇಷವಾಗಿ ನಿಂತದ್ದು, ಅದನ್ನು ಸ್ವಲ್ಪ ತೆಗೆದರೆ ಮತ್ತು ಚಕ್ರಕ್ಕೆ ಬಂದು ಸೇರಿತು. ಇಂಥ ಉಪಕಾರ ತೇಜಸ್ಸು ಅಂದ್ರೆ ಆ ಹೆಚ್ಚಿನ ತೇಜಸ್ಸನ್ನ ತೆಗೆದು ಸೂರ್ಯದೇವರನ್ನ ನೋಡಯ್ಯ ನಿಮ್ಮ ಹೆಂಡತಿಯಲ್ಲಿ ಕಾದಿದ್ದಾಳೆ ಅಂತ ಹೇಳಿದರೆ ಆವಾಗ ಕುದುರೆ ರೂಪದಿಂದ ಸೂರ್ಯದೇವರು ಹೋಗ್ತಾರೆ. ಆವಾಗ ಅವರಿಗೆ ಹುಟ್ಟಿದವರೇ ಅಶ್ವಿನಿ ದೇವತೆಗಳು ಅಂತ ಅಲ್ಲಿ ನೋಡಿ ಎಲ್ಲೆಲ್ಲಿಗೋ ಹೋಗ್ಬಿಡುತ್ತಲ್ಲ. ಅಷ್ಟು ಪ್ರಜಾಪತಿಗಳ ಚರಿತ್ರೆ ಅದು. ಅಂದರೆ ಅರ್ಥ ಏನದು ಅಂದ್ರೆ ತೇಜೋಮಯವಾಗಿರತಕ್ಕಂಥ ಸೂರ್ಯ ಮಂಡಲವನ್ನೇ ವಿಶೇಷ ಸರಿ ಮಾಡಲಿಕ್ಕೆ ಆಜ್ಞೆ ಪಡೆಯಬೇಕಾದರೆ ಅವರಲ್ಲಿ ಎಂಥ ತಾಕತ್ತಿರಬೇಕು. ಅಂಥ ತಾಕತ್ತಿರುವಂಥವರು ತಯಾರು ಮಾಡಿದ ಪಾದಪೀಠ ಅಂದ್ರೆ ಹೇಗಿರಬೇಕು ಅಂದ್ರೆ ಮಹಾಪ್ರಕಾಶಮಯವಾಗಿರತಕ್ಕದ್ದು. ಅದಕ್ಕೆ ಹೇಳ್ತಾರೆ ನನ್ನ ಪಾದಪೀಠವನ್ನ ಚಿಂತನೆ ಮಾಡು, ಅದರ ಪ್ರಕಾಶದಿಂದ ನಿನ್ನ ಹೃದಯದಲ್ಲಿರುವ ಅಜ್ಞಾನ ಅಂಧ ತಮಸ್ಸು ಹೋಗ್ಬಿಡುತ್ತೆ ಅಂತ ಹೇಳಿದರು. ಅದಕ್ಕೆ ಹೇಳ್ತಾರೆ ಆ ನನ್ನ ಪಾದಪೀಠ ದಿವ್ಯ ರತ್ನ ಸುಘಟ್ಟಿತೆ ಪಷ್ಟರಾಚ ವಿಠಲಾದೇಶ ಕಾಠಿಣ್ಯರಹಿತೆ ಶುಭೆ. ವಾದಿರಾದರ ಪಾದಪೀಠ ಸುಂದರವಾಗಿ ಒಳ್ಳೆ ರತ್ನಗಳಿಂದ ಕೂಡಿಕೊಂಡು ಮಹಾಪ್ರಕಾಶಮಾನವಾಗಿ ಅದು ಹೇಗಿದೆ ಮೃದುವಾಗಿದೆ ಅಂತ ಹೇಳಿದರೆ ನಾವು ಚಿಂತನೆ ಮಾಡಿದರೆ ನಮಗೂ ಕೂಡ ಏನಾಗುತ್ತೆ ಅಂದ್ರೆ ಶಾಸ್ತ್ರದಲ್ಲಿ ಬರತಕ್ಕಂಥ ಕಠಿಣ ವಿಷಯಗಳೆಲ್ಲ ಏನಿರುತ್ತೆ ಪ್ರಕಾಶಮಯವಾದ ಕಠಿಣ ವಿಷಯಗಳೆಲ್ಲ ಮೃದುವಾಗಿ ನಮಗೆ ಅನುಷ್ಠಾನಕ್ಕೆ ಬರುತ್ತೆ. ವಾದಿರಾಜರಿಗೆ ಶಾಸ್ತ್ರ ವಿಷಯಗಳೆಲ್ಲ ಮೃದುವಾಗಿ ಅವರಿಗೆ ಅನುಷ್ಠಾನಕ್ಕೆ ಬಂದಿದೆ, ಅವರ ಹತೋಟಿಯಲ್ಲಿ ಕೂತಿದೆ. ಹಾಗೆ ನಮಗೆಲ್ಲ ಕೂಡ ನೋಡಿ ಬಹಳ ದಿನಕ್ಕಿರುತ್ತೆ, ಚತುರ್ದಶಿ ಬಹಳ ಚೆನ್ನಾಗಿದೆ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಷೋಡಶಿ ಅಂತಾರೆ, ಚತುರ್ದಶಿ ಮಾಡ್ತಾ ಇದ್ದೀವಿ 14, ಷೋಡಶಿ ಮುಟ್ಲಿಕ್ಕೆ ಆಗ್ತಾ ಇಲ್ರಿ, ಷೋಡಶಿ ಅಪ್ಪ ನಮ್ಗೆ ಎಟ್ಬೋದೇ ಇಲ್ಲ. ಆದರೆ ಪ್ರಕಾಶಮಾನವಾದ್ದು ಗಟ್ಟಿಯಾಗಿದೆ, ಅದು ಮೃದುವಾಗಿ ಎಟಕಬೇಕಾ? ಇವರ ಪಾದಪೀಠವನ್ನ ಚಿಂತನೆ ಮಾಡಿದರೆ ಶಾಸ್ತ್ರದ ಏನು ಚಿಂತನೆ ಇದೆ ಅದು ಎಟಕದೇ ಇರುವಂಥದ್ದು ಎಟಕಿ ಅನುಭವಕ್ಕೆ ಬಂದು ಮೃದುವಾಗಿ ಬಿಡುತ್ತೆ. ಅಂಥ ಅಪರೂಪದ ವಾದಿರಾಜರ ಪಾದಪೀಠ ಚಿಂತನೆ ಮಾಡಿ ಅಂತ ಹೇಳಿದ್ದಾರೆ. ಬಲ್ಲಿಗೆ ವಿಶೇಷವಾಗಿ ಒಂದು ಶ್ಲೋಕ ಮಾಡಿಬಿಡೋಣವಾ. ಇವಂ ಸರ್ವಾಣಿ ವಸ್ತೂನಿ ವಸ್ತ್ರಾದಿ ಆಭರಣಾನಿ ಚ ದೇವೈಹಿ ಅಪಿ ಆಪ್ತವಾನ್ ಕಾಮಂ ಔದಾಸೀನ್ಯ ವಿವರ್ಜಿತೈಹಿ. ಇಲ್ಲಿ ಹೇಳ್ತಾ ಇದ್ದಾರೆ ಸರ್ವಾಣಿ ವಸ್ತೂನಿ ವಸ್ತ್ರಾದ್ಯ ಆಭರಣಾನಿ ಚ ದೇವತೆಗಳೆಲ್ಲ ಆದರದಿಂದ ತಂದುಕೊಟ್ಟದ್ದೇ ನನ್ನ ಮೇಲಿರುವ ವಸ್ತ್ರ ಎಲ್ಲವೂ ಕೂಡ ಭಗವಂತನ ಆದೇಶದಿಂದ. ಹೇಗೆ ಔದಾಸೀನ್ಯ ವಿವರ್ಜಿತೈಹಿ ಅಂದ್ರೆ ವಾಜರನ್ನ ಹೋಗೋಣ ಬಿಡೋದಕ್ಕೆ ನಾವು ಇಲ್ರಿ, ಸ್ವಾಮಿಗಳು ಪಕ್ಕ ಮನೆಗೆ ಬಂದ ಬರ್ಲಿ ಬಿಡಿ ಅದಕ್ಕೆ ಅಲ್ಲ. ಸ್ವಾಮಿಗಳು ಇವತ್ತು ಅಲ್ಲಿ ಬಂದಾರಂತೆ, ಅಯ್ಯೋ ನಮ್ಮ ಬೆಂಗಳೂರಲ್ಲಿ ಯಾವ್ರು ಬರ್ತಾ ಇರ್ತಾರೆ ಬಿಡು. ಔದಾಸೀನ್ಯ ದೇವರನ್ನ ಉಳ್ಳಿಕ್ಕೂ ಔದಾಸೀನ್ಯ, ಎಲ್ಲದಕ್ಕೂ ಔದಾಸೀನ್ಯ. ಚತುರ್ದಶಿ ನಿನ್ನೆ ಆಯಿತು, ಇವತ್ತು ನೋಡೋಣ ಔದಾಸೀನ್ಯ. ಈ ನಮಗಿರೋ ದೊಡ್ಡ ಶತ್ರುವೇ ಉದಾಸೀನತ. ಹೌದಲ್ವೋ, ತುಂಬಾ ಇದೆ. ಆ ಉದಾಸೀನ್ಯ ಎಷ್ಟುವರೆಗೆ ಬಂದಿದೆ ಅಂದ್ರೆ ಸಾವು ಬರುತ್ತೆ ನೋಡಯ್ಯ. ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ, ನಿನಗೆ ಸಾಧನೆ ಆಗ್ಬೇಕಲ್ಲ, ಸೀರಿಯಸ್ ಆಗಿ ಸ್ವಲ್ಪ ಸಾಧನೆ ಮಾಡಯ್ಯ ಅಂದ್ರೆ ಬಂದಾಗ ನೋಡೋಣ. ಸಾವು ಬಂದಾಗ ನೋಡ್ಲಿಕ್ಕೆ ಏನಿರುತ್ತೆ, ಹೋಗಿ ಹೋಗ್ತಾನೆ. ಆ ಉದಾಸೀನ್ಯ ಬಹಳ ಇದು ಇದು ಚೂರು ಇಲ್ಲದವರು ಯಾರಯ್ಯ ಅಂದ್ರೆ ದೇವತೆಗಳು. ಅವರಿಗೆ ಔದಾಸೀನ್ಯ ಇಲ್ಲುವುದೇ ಇಲ್ಲ. ಔದಾಸೀನ್ಯ ಅಂದ್ರೆ ಯಾವುದು ಅಂದ್ರೆ ನಮಗೂ ಇರಲ್ಲ ನೋಡಿ ಔದಾಸೀನ್ಯ. ಯಾವುದು ಬೇಡವೋ ಅದರ ಮೇಲೆ ಅಲರ್ಟ್ ಆಗುತ್ತೆ. ಈ ಜೀವನದಲ್ಲಿ ಈ ಶರೀರದಿಂದ ಇಲ್ಲೇ ಯಾವ್ದು ಯಾವುದೆಲ್ಲ ನಿಂತು ಹೋಗುತ್ತೋ ಅದೆಲ್ಲ ವೆರಿ 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 ಇಂಪಾರ್ಟೆಂಟ್ ನಮಗೆ. ಮೇಲಕ್ಕೆ ನಮ್ಮ ಜೊತೆಗೆ ಬರುತ್ತಲ್ಲ ಅದರ ಮೇಲೆ ಔದಾಸೀನ, ಎರಡರಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ. ಇದು ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್, ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ದೇವರು ಮತ್ತು ನೋಡೋಣ, ಹೇಗೂ ಹೋಗ್ಲೇಬೇಕಲ್ಲ ಮೋಕ್ಷಕ್ಕೆ. ಇದು ಇಂಪಾರ್ಟೆಂಟ್, ಇವಾಗ ಉದ್ಯೋಗಕ್ಕೆ ಹೋಗುವುದು ಇದು ಹೋಗುವುದು ಇದು ಇಂಪಾರ್ಟೆಂಟ್. ದೇವರು ಇದ್ದೇ ಇರ್ತಾರೆ, ಈ ಜನ್ಮೇಲೆ ನಿಮ್ಮ ಜನ ಬರುತ್ತದೆ ಕೇಳಂತೆ. ನೋ ಪ್ರಾಬ್ಲಮ್, ಮಾಡಿದ್ದೆ ಅಲ್ವಾ. ಹೇಗು ಮತ್ತು ಶಾಸ್ತ್ರ ಹೇಳಿದ್ದಾರೆ ಹೇಗೂ ದೇವ್ ಬಿಡಲ್ಲ ಅಂತೇಳಿ. ಹೇಗು ಹೋಗ್ಲಿ ಬಿಡಿ, ಕತ್ತೆ ಕೋಳಿ ಆದ್ರೂ ಬರೋ, ಮತ್ತಿನ್ನೊಂದು ಜನ ಕೊಟ್ಟೆ ಕೊಡ್ತಾವ ನೋಡೋಣ. ಸದ್ಯಕ್ಕೆ ಈ ಜನ್ಮದಲ್ಲಿ ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳೋಣ. ಔದಾಸೀನ್ಯ, ಔದಾಸೀನ್ಯ ನಮ್ಮಲ್ಲಿರಬಾರದು ಅಂದರೆ ವಾದಿರಾಜರಿಗೆ ಉದಾಸೀನತಾ ಇಲ್ಲದೇ ಇರುವ ಅಲ್ಲ, ಔದಾಸೀನ್ಯ ವರ್ಜಿತೈಹಿ ಅಲ್ಲ, ವಿವರ್ಜಿತೈಹಿ ವಿಶೇಷತಃ ಒದ್ದು ಹಾಕಿರ್ತಾರಂತೆ. ನಮಗೆ ಪ್ರಧಾನ ಶತ್ರುವೇ ಔದಾಸೀನ್ಯ, ಇದು ಬರಬಾರದು ಅಂತ ಭಗವಂತನಲ್ಲಿ ಕೇಳಿಕೊಳ್ತಾ ಇರುವ ದೇವತೆಗಳು ನನಗೆ ಕೊಡ್ತಾ ಇದ್ದಾರೆ. ಯಾಕೆ ಇದು ಕೊಟ್ಟರೆ ಸಾಕು, ಆ ವಸ್ತುಗಳನ್ನು ಕೊಡೋ ಕಾಲಕ್ಕೆ ಸ್ವಾಮಿ ಔದಾಸೀನ್ಯ ಕೊಡಬೇಡಿ ಹರಿಯ ಚಿಂತನೆಯಲ್ಲಿ ಅಂತ ಕೇಳಿಕೊಂಡಿರ್ತಾರೆ. ಅಂಥ ವಸ್ತುಗಳು ವಾದಿರಾಜರ ಹತ್ರ ಅಂಥವರು ಕೊಟ್ಟಿದ್ದಾರೆ ಅಂತ ನಾವು ಚಿಂತನೆ ಮಾಡಿದರೆ ಪ್ರಧಾನ ಶತ್ರು ಔದಾಸೀನ್ಯ ಹೋಗಿಬಿಡುತ್ತೆ. ಇದೆಲ್ಲ ವಾದಿರಾಜರ ಚಿಂತನೆ ಮಾಡುವಾಗ ತಲೆಯಲ್ಲಿ ಬರಲಿ. ಜಪದ ಕಾಲಕ್ಕೆ ಒಂದೊಂದು ಒಂದೊಂದು ಚಿಂತನೆ ಬಂದು ಎಲ್ಲ ಚಿಂತನೆ ಮುಗಿಯೋದೊಳಗೆ ಎಷ್ಟು ಜಪ ಆಗುತ್ತೋ ನೋಡಿಕೊಳ್ಳಿ, ಅದನ್ನ ಕೃಷ್ಣಾರ್ಪಣ ಅಂದ್ರೆ ಸಾಕು. ನಾವು ಇಷ್ಟು ಜಪ ಅಂತ ಕನ್ಫೈನ್ಡ್ ಮಾಡಿಕೊಂಡು ಆ ಜಪದಲ್ಲೇ ಆ ಎಷ್ಟು ಹತ್ತೋ ಇಪ್ಪತ್ತೋ ಇಟ್ಕೊಂಡು ಅದರೊಳಗೆ ಇವೆಲ್ಲ ಕವರ್ ಮಾಡಬೇಕು ಅಂತ ನೋಡಬೇಡಿ. ಇವೆಲ್ಲ ಕವರ್ ಮಾಡೋದ್ರೊಳಗೆ ಎಷ್ಟು ಜಪ ಮುಗಿಯುತ್ತೋ ನೋಡಿಕೊಂಡು ಅಷ್ಟು ಜಪ ಮಾಡಿ ಅಲ್ವಾ. ಎಲ್ಲ ಮಂತ್ರಗಳಿಗೂ ಅದೇ. ಆ ಗಾಯತ್ರಿ ಮಂತ್ರ ಏನು ಹೇಳೋ ಕಾಲಕ್ಕೆ ನೀವು ಹೇಳಿದ ಆ ಏನು ವ್ಯಾಹೃತಗಳಲ್ಲಿ ಭಗವದ್ ರೂಪಗಳು 24 ಭಗವದ್ ರೂಪಗಳು ಹೌದಾ? ಗಾಯತ್ರಿ ಪಾದಗಳಲ್ಲಿ ಭಗವದ್ ರೂಪಗಳು, ಇಡೀ ಮಂತ್ರಾರ್ಥ ಭಗವದ್ ರೂಪಗಳು, ಒಂದು ಮಂತ್ರ ಹೇಳೋ ಕಾಲಕ್ಕೆ ಎಲ್ರಿಗೆ ಬರುತ್ತೀವಲ್ಲ ಅಂದ್ರೆ ಆ ಎಲ್ಲಾ ಭಗವದ್ ರೂಪಗಳ ಚಿಂತನೆ ಬರುವವರೆಗೂ ಗಾಯತ್ರಿ ಮಂತ್ರ ಮಾಡ್ತಾನೆ ಇರ್ರಿ ಅಂತ. ಅದು ಮಿನಿಮಮ್ ಗಾಯತ್ರಿ ಅಂತ ಅರ್ಥ. ಅಂಥದ್ದು 1000 ಸಲ ಚಿಂತನೆ ಬರುವಷ್ಟು ಮಾಡಿ ಅಂದ್ರು. ಅಡಿ ಚಿಂತನೆ, ಅದಕ್ಕೆ ಚಿಂತನೆ ಎಷ್ಟು ಪೂರ್ಣ ವಾದಿರಾಜರದ್ದು ಬರುತ್ತೋ ಅಷ್ಟರವರೆಗೆ ಅವರ ಮಂತ್ರವನ್ನು ಜಪ ಮಾಡ್ತಾ 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 ಬಂದ್ರೆ ಆ ಮಿನಿಮಮ್ ಕಲ್ಪನೆ ಎಷ್ಟಾತ ನೋಡ್ಕೊಂಡ್ಬಿಡಿ, ಅಷ್ಟು ಜಪ ಮಾಡಿ ಕೃಷ್ಣಾರ್ಪಣ ಅಂದ್ರೆ ಸಾಕು ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣೆ.